सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं ग्रहयमहममेयं धेयमाम्नाय गेयं सदयमसदजेयं श्रीसहायं भजेयं वेदव्यासगुणावास विद्याधीशसतां वश मां निराशं गतक्लेशं कुर्वनाशं हरे निशम् लक्ष्मीं लक्षणसम्पन्नां लक्ष्मणाग्रजकाङ्क्षिणीं लक्षयामि क्षणं लक्षवित्तदात्रीं कटाक्षतः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तपो विद्याविरक्त्यादिसद्गुणौघाकरानहम् वादिराजगुरून् वन्दे हयग्रीवदयाश्रयान् चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ति भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णवेन्दीवरिन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनःसते पित्रे मात्रे च मित्राय विश्वेश गुरवे नतिः आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीवेदान्तमहाचरं हि परितः संयोज्य सूत्राहिपम् सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धां बुधिः स्वीयानाम् अमृतं प्रयच्छति समां पायात् गुणोद्यन्मणिः श्रीगुरु श्रीकृष्ण ಗೋಕುಲದ ಜನತೆಯನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಇಂದ್ರದೇವರು ಸಂವರ್ತಕ ಮೇಘಗಳನ್ನು ಕಳುಹಿಸಿ ಪ್ರಳಯ ಕಾಲದಲ್ಲಿ ಸುರಿಯುವ ಭಯಂಕರವಾದ ಮಳೆ ಸುರಿಯುವ ಕಾಲದಲ್ಲಿ ಪರ್ವತವನ್ನು ಗೋವರ್ಧನ ಗಿರಿಯನ್ನು ಎತ್ತಿ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಗೋವರ್ಧನ ಗಿರಿಯನ್ನು ಕೃಷ್ಣ ಎತ್ತಿ ಹಿಡಿದಿದ್ದಾನೆ. ಧಾರಾಕಾರ ಮಳೆ ಸುರಿತಾ ಇದೆ. ಮಳೆ ಸುರಿತಾ ಇದ್ದದ್ದು ಪರ್ವತದ ಮೇಲೆ ಬಿದ್ದು ಹೀಗೆ ಬೀಳ್ತಾ ಇದೆ. ಕೃಷ್ಣ ಹಾಗೆ ಗೋಕುಲ ಜನತೆ ಮಧ್ಯದಲ್ಲಿದ್ದಾರೆ. ಪರ್ವತ ಹೀಗಿದೆ, ಭಯಂಕರವಾದ ಮಳೆ ಪರ್ವತದಿಂದ ತುಂಬಿ ಹರಿತಾ ಇದೆ. ಅದು ಹೇಗೆ ಕಾಣಿಸ್ತಾ ಇತ್ತು ಅಂತಂದ್ರೆ ಎತ್ತಿ ಹಿಡದೇ ಇಲ್ಲ ಅಂತ ಅನಿಸ್ತಾ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಮಳೆ ಇತ್ತು ಅಂತ. ಮಳೆ ಚೆನ್ನಾಗಿದ್ದಾಗ ಪೂರ್ತಿಯಾಗಿ ಸುತ್ತಲೂ ಮಳೆ ಹರಿತಾ ಇತ್ತು, ಹೀಗಾಗಿ ಮಧ್ಯದಲ್ಲಿ ಅವಕಾಶವೇ ಇರಲಿಲ್ಲ. ಅಂದ್ರೆ ಆ ಕಡೆ ಇದ್ದವರಿಗೆ ಒಳಗಡೆ ಇದ್ದಂಥವ್ರು ಕಾಣಿಸ್ತಾ ಇರಲಿಲ್ಲ. ಆದ್ರಿಂದ ಎತ್ತಿ ಹಿಡಿದ್ ಹೇಗೆ ಕಾಣಿಸ್ತಾ ಇತ್ತು ಅಂದ್ರೆ ಎತ್ತಿ ಹಿಡಿದೇ ಇದ್ದಂತೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇತ್ತು. ವರ್ಷಾಸು ವರ್ಷ ಸಹತಾಂ ಅಧಿಗಮ್ಯ ವರ್ಷ ತಪ್ತಂ ತಪಕೃತ ಪದಸ್ಯ ಪದಂ ಪ್ರಪೇದೆ ಶರ್ಮಾನ್ಯ ಜನ್ಮನಿ ಸಿಷಾಧ ಈಶೋರ್ಮಹಿಧ್ರೋ ಹೃಣ್ಮಧ್ಯ ಲಬ್ಧ ಪರಮಸ್ಯ ತದೋಪಮಾಯಾಃ. ಪರ್ವತ ಅದು ಹೇಗೆ ಕಾಣಿಸ್ತಾ ಇದೆ, ಒಳ್ಳೆ ತಪಸ್ವಿಯಂತೆ ಪರ್ವತ ಕಾಣಿಸ್ತಾ ಇದೆ. ಮಳೆ ಬಂದಾಗ ತಪಸ್ವಿ ಅಥವಾ ಮಳೆಯನ್ನ ಸಹಿಸಿಕೊಂಡು ತನ್ನ ಅಂತರಾಳದಲ್ಲಿ ಭಗವಂತನನ್ನು ಹೊತ್ತು ದೇವರನ್ನ ಧ್ಯಾನ ಮಾಡ್ತಾ ಇರುತ್ತೆ. ತಪಸ್ವಿ ಅಥವಾ ಹಾಗೆ ದೇವರನ್ನ ಧ್ಯಾನ ಮಾಡ್ತಾ ಇರ್ತಾನೆ. ಇಲ್ಲಿ ಭಯಂಕರವಾದ ಮಳೆ ಸುರಿತಾ ಇದೆ, ಅದು ಯಾವುದಕ್ಕೂ ಅಲಗಾಡದೇನೆ ನಿಶ್ಚಲವಾಗಿದ್ದುಕೊಂಡು ಭಗವಂತನ ತನ್ನ ಮಧ್ಯದಲ್ಲಿ ಹೊತ್ತುಕೊಂಡು ಪರ್ವತ ನಿಂತುಕೊಂಡಿರೋದ್ರಿಂದ ಅದು ಒಳ್ಳೆ ತಪಸ್ವಿಯಂತೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸುವರ್ಣ ಶೃಂಗೈ ಕಲಶೋಪಮಾನೀಹಿ ಮೃಗಾದಿ ವ್ಯಕ್ರತ್ರಿವ ಸನ್ನಿಭೈಶ್ಚ ಗುಹುಲ್ಲ ಸದ್ವಾರ ಗಣೈಸ್ ಸಮಂತ ಮೃತೋಗಿರ್ಗೋಪರ ತೀವ ವಿಷ್ಣೋ. ದೇವಸ್ಥಾನದ ಗೋಪುರ ಹೇಗಿರುತ್ತೆ? ಗೋಪುರದ ಮೇಲೆ ಬಂಗಾರದ ಶಿಖರಗಳನ್ನ ಕಲಶಗಳನ್ನು ಇಟ್ಟಿರ್ತಾರೆ, ಸುವರ್ಣ ಕಲಶಗಳು ಅದನ್ನು ಇಟ್ಟಿರ್ತಾರೆ. ಹಾಗೆ ಒಳ್ಳೆಯ ಗೋಪುರದ ನಿರ್ಮಾಣದಲ್ಲಿ ಅನೇಕ ಕೆತ್ತನೆಗಳಿರುತ್ತೆ, ಅಲ್ಲಲ್ಲಿ ಕೃತ್ರಿಮವಾದಂತಹ ಪಕ್ಷಿಗಳ ಕೆತ್ತನೆ, ಹಾಗೆ ಗುಹೆಗಳು, ಮೃಗಗಳು, ಅದರದೆಲ್ಲ ಕೆತ್ತನೆ ಇರುತ್ತೆ. ಈ ಪರ್ವತ ನೋಡಲಿಕ್ಕೆ ದೇವಸ್ಥಾನದ ಗೋಪುರದಂತೆ ಕಾಣಿಸ್ತಾ ಇದೆ. ಕೃಷ್ಣ ಒಳಗಡೆ ಇದ್ದಾನೆ, ಆ ಪರ್ವತ ಗೋಪುರದಂತೆ ಇದೆ. ಯಾಕೆ ಗೊತ್ತಾ? ಪರ್ವತದಲ್ಲಿ ಅನೇಕ ಧಾತುಗಳಿವೆ, ಧಾತುಗಳಿಂದ ಕೆಂಪು ಬಣ್ಣದ್ದಾಗಿ ಬಂಗಾರದ ಶಿಖರದಂತೆ ಅದೆಲ್ಲ ಕಾಣಿಸ್ತಾ ಇದೆ. ಅನೇಕ ಧಾತುಗಳಿಂದ, ಕೆಂಪನೆಯ ಧಾತುಗಳಿಂದ ಬಂಗಾರದ ಶಿಖರಗಳಂತೆ ಕಾಣಿಸ್ತಾ ಇದೆ. ಇನ್ನ ಈ ಪಕ್ಷಿಗಳೆಲ್ಲ ಈ ಮಳೆಗಾಲದಲ್ಲಿ ನೋಡಬೇಕು, ಮಳೆಗಾಲದಲ್ಲಿ ಪಕ್ಷಿಗಳಲ್ಲೂ ಕೂಡ ನಿಶ್ಚಲವಾಗಿ ಏಕ ಪ್ರಕಾರ ಒಂದೇ ಕಡೆ ಕೂತ್ಕೊಂಡಿರುತ್ತೆ, ಎಲ್ಲೋ ಅಲಗಾಡ್ತಾ ಇರೋದಿಲ್ಲ. ಅದೆಲ್ಲ ಕೃತ್ರಿಮವಾದ ಪಕ್ಷಿಗಳಂತೆ ಚಿತ್ರಿಸ್ತಾ ಇದೆ, ಅದು ಹಾಗೆ ಕಂಡು ಬರ್ತಾ ಇದೆ. ಇನ್ನು ಅಲ್ಲಲ್ಲಿ ಗುಹೆಗಳ ದ್ವಾರದಲ್ಲಿ ಅದು ಮಳೆ ಹೇಗೆ ಬರ್ತಾ ಇದೆ ಅಂತ ಈ ಸಿಂಹಗಳು, ಹುಲಿಗಳು, ಆನೆಗಳು ಅದೆಲ್ಲ ಗುಹೆ ಒಳಗಡೆ ನಿಂತ್ಕೊಂಡು ಗುಹೆಯಿಂದ ಹೊರಗಡೆ ನೋಡ್ತಾ ಹೇಗೆ ನಿಂತ್ಕೊಂಡಿರ್ತವೆ ಪ್ರಾಣಿಗಳೆಲ್ಲ. ಅದು ನೋಡಿದ್ರೆ ಗುಹೆಗಳನ್ನ ಕೆತ್ತಿ ಅದರೊಳಗೆ ಪ್ರಾಣಿಗಳನ್ನ ಚಿತ್ರಿಸಿದಂತೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಭೋಸ ಮುತ್ತುಂಗ ನಗಂ ದಧಾನ ಸಭಾವಿ ಮಲ್ಲೇಂದ್ರ ಜಯೋಪಯೋಗಿ ತದೀಯ ವಿದ್ಯಾಭ್ಯಸನಂ ವಿಧಾತು ಶಿಲೋಚ್ಚಯಂ ಬಿಭ್ರತಿ ವಭ್ರಲಗ್ನಂ. ಕೃಷ್ಣ ಪರ್ವತವನ್ನು ಎತ್ತಿಡಿದ್ದಾರೆ, ದೊಡ್ಡ ಪರ್ವತವನ್ನು ಎತ್ತಿಡಿದ್ದಾನೆ. ಯಾಕೆ ಎತ್ತಿಡಿದ್ದಾನೆ ಗೊತ್ತಾ? ಮಾದಿರಾಜ ಹೇಳ್ತಾರೆ, ಅವನು ಯಾಕೆ ಎತ್ತಿಡಿದಂತಂದ್ರೆ ದೊಡ್ಡ ಉದ್ದೇಶ ಇದೆ ಅಂತ ಕೃಷ್ಣನದ್ದು. ಅದೇನು ಉದ್ದೇಶ? ಮುಂದೆ ಸ್ವಲ್ಪ ದಿವಸಕ್ಕೆ ಬರ್ತಾನೆ ಅಕ್ರೂರ, ಬಂದು ಕರೀತಾನೆ ಕೃಷ್ಣ ಬರಬೇಕು ಮಧುರಾನಗರಿಗೆ ಅಂತ. ಮಧುರಾನಗರಿಗೆ ಹೋದಾಗ ಅಲ್ಲಿ ದೊಡ್ಡ ದೊಡ್ಡ ಜಟ್ಟಿಗಳಿದ್ದಾರೆ, ಚಾಣೂರ, ಮುಷ್ಟಿಕ ಮೊದಲಾದಂತಹ ಜಟ್ಟಿಗಳೆಲ್ಲರೂ ಕೂಡ ಇದ್ದಾರೆ. ಅವರೊಟ್ಟಿಗೆ ಯುದ್ಧ ಮಾಡಬೇಕಾಗಿದೆ. ಅವರೊಟ್ಟಿಗೆ ಯುದ್ಧ ಮಾಡಬೇಕಂದ್ರೆ ಜಟ್ಟಿಗಳೊಟ್ಟಿಗೆ ಯುದ್ಧ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ಸ್ವಲ್ಪ ಅಭ್ಯಾಸ ಮಾಡ್ಬೇಕು ತಾನೆ, ಸ್ವಲ್ಪ ವ್ಯಾಯಾಮ ಎಲ್ಲ ಮಾಡಬೇಕು, ಚೆನ್ನಾಗಿ ಆಹಾರ ತಗೊಳ್ಬೇಕು, ವ್ಯಾಯಾಮ ಮಾಡಬೇಕು. ಚೆನ್ನಾಗಿ ವ್ಯಾಯಾಮ ಮಾಡೋದ್ರಿಂದ ದಷ್ಟಪುಟ್ಟನಾದ ವ್ಯಕ್ತಿ ಜಟ್ಟಿಯೊಟ್ಟಿಗೆ ಯುದ್ಧ ಮಾಡಬಹುದು. ಅದಕ್ಕೋಸ್ಕರ ಕೃಷ್ಣ ಈ ಡಂಬಲ್ ಸೆತ್ತಿದಂತೆ ಪರ್ವತವನ್ನು ಎತ್ತಿಡಿದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಪರ್ವತವನ್ನು ಎತ್ತಿಡದು, ಸ್ವಲ್ಪ ಭಾರದ ವಸ್ತುವನ್ನು ಎತ್ತಿಡದು, ವ್ಯಾಯಾಮವನ್ನು ಮಾಡುವಂತೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಆ ಪರ್ವತವನ್ನ ಎತ್ತಿ ಹಿಡಿದಿದ್ದಾನೆ. ಆ ಪರ್ವತವನ್ನ ಎತ್ತಿ ಹಿಡಿದದ್ದು ಆ ಪರ್ವತ ಒಳ್ಳೆ ಸಂಪುಟದಂತೆ ತೋರ್ತಾ ಇದೆ. ಪರ್ವತದ ಮೇಲೆ ವೃಕ್ಷಗಳಿಂದೆಲ್ಲ ಹೂಗಳು ಉದುರಿವೆ. ಹಾಗೆ ಕೃಷ್ಣ ಮಧ್ಯದಲ್ಲಿದ್ದಾನೆ, ಕೆಳಗಡೆ ಭೂಮಿ, ಭೂಮಿ ಕೃಷ್ಣ, ಅದರ ಮೇಲೆ ಪರ್ವತ. ಅದು ಹೇಗೆ ಅನ್ನಿಸ್ತಾ ಇತ್ತು? ಪೂಜೆ ಎಲ್ಲ ಮಾಡಿ ಸಂಪುಟದಲ್ಲಿ ದೇವರನ್ನಿಟ್ಟು ಪೂಜೆ ಎಲ್ಲ ಮುಗಿಸಿ ಆ ಸಂಪುಟದ ಮೇಲೆ ಹೂಗಳನ್ನ ಏರಿಸಿಟ್ಟ ಹೇಗೆ ಕಾಣಿಸ್ಬೇಕು ಹಾಗೆ ಸಂಪುಟ ತೀವ ವಿಷ್ಣೋಹೋ. ಭಗವಂತನಿಗೆ ಅರ್ಚನೆ ಮಾಡಿ ಪೂಜೆಯನ್ನ ಮುಗಿಸಿ ಸಂಪುಟ ಮುಚ್ಚಿಟ್ರೆ ಹೇಗೆ ಅನಿಸ್ಬೇಕು ಹಾಗೆ ಅದು ಆ ದೃಶ್ಯ ನಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ರಾಜರು ಹೇಳ್ತಾ ಇದ್ದಾರೆ. ಸಭಾಸುರ ಶ್ರೀಶ ಕಪೋಲ ಲಗ್ನ ನಖೋಲ್ಲ ಸದ್ರತ್ನಕರಾಗ್ರ ಸಂಸ್ಥ ಬಿಭರ್ತಿ ಕುರ್ಮಾಶ್ರಿತ ನಾಗರಾಜ ಫಣಸ್ಥ ಪೃಥ್ವೀಶ್ರಿಯ ಮದ್ರಿರಾಜ. ಅದನ್ನ ಕಣ್ಣು ಮುಂದೆ ತಂದ್ಕೊಳ್ಬೇಕು, ಚಿತ್ರ ತೋರಿಸ್ತಾರೆ. ಆದ್ರೆ ಅದು ಕೃಷ್ಣ ಕೈಯನ್ನು ಎಚ್ಚಿಡಿದ್ದಾನೆ, ತೋಳನ ಪೂರ್ತಿ ಎಚ್ಚಿಡಿದ್ದಾನೆ. ಈ ಭುಜ ಕೃಷ್ಣನ ಕೆನ್ನೆ ತಾಗಿದೆ, ಭುಜ ಕೃಷ್ಣನ ಕೆನ್ನೆ ತಾಗಿದೆ, ತೋಳನ ಪೂರ್ತಿ ಎಚ್ಚಿಡಿದ್ದಾನೆ. ಅನೇಕ ಬೆರಳುಗಳ ಮಧ್ಯದಲ್ಲಿ ಒಂದೇ ಬೆರಳಿನಲ್ಲಿ ಕೃಷ್ಣ ಪರ್ವತವನ್ನು ಎಚ್ಚಿಡಿದ್ದಾನೆ. ಅದು ನೋಡಿ ಅದು ಹೇಗೆ ತೋರುತ್ತೆ? ಪರ್ವತ ಒಳ್ಳೆ ಭೂಮಿ ಅಂತ ತೋರ್ತಾ ಇದೆ, ಬ್ರಹ್ಮಾಂಡದಂತೆ ತೋರ್ತಾ ಇದೆ, ಭೂಮಿಯಲ್ಲ ಬ್ರಹ್ಮಾಂಡದಂತೆ ತೋರ್ತಾ ಇದೆ. ಇನ್ನ ಈ ಬೆರಳುಗಳು, ಬೆರಳುಗಳನ್ನು ನೋಡ್ತಾ ಹೋದ್ರೆ ಶೇಷದೇವರ ಹೆಡೆಗಳನ್ನು ತೋರ್ತಾ ಇದೆ. ಶೇಷದೇವರ ಅನೇಕ ಹೆಡೆಗಳ ಮಧ್ಯದಲ್ಲಿ ಒಂದೇ ಹೆಡೆಯಲ್ಲಿ ಬ್ರಹ್ಮಾಂಡವನ್ನು ಹೊತ್ತಂತೆ ಕೃಷ್ಣ ಅನೇಕ ಬೆರಳುಗಳ ಮಧ್ಯದಲ್ಲಿ ಒಂದೇ ಬೆರಳಿನಲ್ಲಿ ಪರ್ವತ ಹತ್ತಿದ್ದ. ಈ ತೋಳು, ನೀಳವಾದ ತೋಳು ಶೇಷನ ಶರೀರದಂತೆ ತೋರ್ತಾ ಇದೆ. ಈ ಬೆರಳುಗಳು ಹೆಡೆ, ಅದು ಕೈ ಅಂತಂದ್ರೆ ಅದು ಶೇಷನ ಶರೀರ. ಆ ಭುಜ ಎಲ್ಲಿ ತಾಗಿದೆ? ಆ ಶೇಷನ ಶರೀರ ಬಂದು ಕೊನೆ ಎಲ್ಲಿ ತಾಗಿದೆ? ಕೃಷ್ಣನ ಕಪೋಲತ್ತಾಗಿದೆ. ಕಪೋಲ ಹೇಗಿದೆ? ಒಳ್ಳೆ ಆಮೆ ಅಂತ ಕೂರ್ಮನಂತೆ ಇದೆ. ಅದು ಹೇಗೆ? ಭಗವಂತ ಕೂರ್ಮನಾಗಿದ್ದಾನೆ, ವಿಷ್ಣು ಕೂರ್ಮವನ್ನು ಆಶ್ರಯಿಸಿಕೊಂಡು ಶೇಷದೇವರಿದ್ದಾರೆ. ಆ ಶೇಷದೇವರು ತಮ್ಮ ಅನೇಕ ಹೆಡೆಗಳ ಮಧ್ಯದಲ್ಲಿ ಒಂದೇ ಹೆಡೆಯಲ್ಲಿ ಬ್ರಹ್ಮಾಂಡವನ್ನು ಹತ್ತಂತೆ ಈ ದೃಶ್ಯ ತೋರ್ತಾ ಇದೆ. ಸಭಾಸುರ ಶ್ರೀಶ ಕಪೋಲ ಲಗ್ನ ನಖೋಲ್ಲ ಸದ್ರತ್ನಕರಾಗ್ರ ಸಂಸ್ಥ ಬಿಭರ್ತಿ. ಅದು ಬೆರಳು ಹೇಗಿದೆ? ಬೆರಳಿನಲ್ಲಿ ಉಗುರಿದೆ, ಉಗುರು ಒಳ್ಳೆ ರತ್ನ ಅಂತ ಹೊಡಿತಾ ಇದೆ. ರತ್ನಗಳಿಂದ ಹೊಳೆಯುವಂತಹ ಶೇಷದೇವರ ಹೆಡೆಯ ಮಧ್ಯದಲ್ಲಿ ಬ್ರಹ್ಮಾಂಡದಂತೆ ತೋರ್ತಾ ಇದೆ. ನಖೋಲ್ಲ ಸದ್ರತ್ನಕ ರಾಗ್ರ ಸಂಸ್ಥ ಬಿಭರ್ತಿ ಕುರ್ಮಾಶ್ರಿತ ನಾಗರಾಜ ಫಣಸ್ಥ ಪೃಥ್ವೀ ಶ್ರೀ ಮದ್ರಿರಾಜ. ಹೀಗೆ ಆ ಪರ್ವತವನ್ನು ಕೃಷ್ಣ ಎತ್ತಿಡಿದ್ದಾನೆ, ಬಹಳ ಸೊಗಸಾಗಿ ತೋರ್ತಾ ಇದೆ. ಸಪರಿಯಟತ್ ಕುಂಜರ ಪುಂಜ ಶೋಭಂ ಧರಂಯದಾ ಶ್ರೀಪತಿ ರುದ್ರಧಾರ ತದಾ ಸಮಸ್ಯಂ ಪರಿಪೂರಯಂತಿ ಶಿಶೋಕರೇ ಹಸ್ತಿ ಸಹಸ್ರಮಸ್ತಿ. ಸಮಸ್ಯಾಪೂರ್ತಿ ಅಂತ ಈ ಕವಿಗಳಿಗೆ ಸಮಸ್ಯೆಯನ್ನು ಕೊಡ್ತಾರೆ. ಒಂದೇನೋ ಒಂದು ಸಮಸ್ಯೆಯನ್ನು ಕೊಟ್ಟು ಅದನ್ನು ಪೂರ್ಣ ಮಾಡಬೇಕು ಅಂತ. ನಾವು ಕಾಳಿದಾಸನ ಕಥೆಯಲ್ಲಿ ಬೇಕಾದಷ್ಟು ಅದನ್ನು ಕೇಳುತ್ತೇವೆ. ಕಾಳಿದಾಸನ ಅವನಿಗೆ ಹೇಳಬೇಕಾದ್ರೆ ಒಂದು ಸಮಸ್ಯೆಯನ್ನು ಕೊಡ್ತಾರಂತ. ಕಾ ಖಾ ಗಾ ಘಾ ಅಂತ ಸಮಸ್ಯೆ. ಇದನ್ನ ಹೇಗೆ ಪೂರ್ಣೆ ಮಾಡುವುದು? ಆವಾಗ ಎಲ್ಲ ಕವಿಗಳೆಲ್ಲ ಆಲೋಚನೆ ಮಾಡ್ತಾರೆ, ಅವ್ರಿಗೆ ಯಾರಿಗೂ ಕೂಡ ತೋಚೋದಿಲ್ಲ. ಕೊನೆಗೆ ಕಾಳಿದಾಸ ಬರ್ತಾನೆ. ಕಾಳಿದಾಸನ ಚರಿತ್ರೆಯಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಕಾಳಿದಾಸ ಬರ್ತಾನೆ ಆಸ್ಥಾನಕ್ಕೆ. ಆಸ್ಥಾನಕ್ಕೆ ಬಂದಾಗ ಆವಾಗ ಅವನ್ ಕೇಳ್ತಾನೆ, ಈ ಸಮಸ್ಯೆಯನ್ನು ಕೊಟ್ಟಿದ್ದನ್ನು ಯಾರಿಗೂ ಪೂರ್ಣೆ ಮಾಡ್ಲಿಕ್ಕಾಗಲಿ, ನೀನು ಪೂರ್ಣೆ ಮಾಡು ಅಂತ. ಏನದು ಸಮಸ್ಯೆ? ಕ ಖ ಗಾ ಘಾ. ಸಮಸ್ಯೆ ಅಂತಂದ್ರೆ ಯಾವುದೋ ಒಂದು ಅರ್ಥ ಆಗುವಂತಹ ಒಂದು ಶಬ್ದಗಳ ಜೋಡಣೆ, ಒಂದು ಪಾದನೋ ಅಥವಾ ಪಾದದ ಏಕದೇಶನೋ ಅದನ್ನು ಹೇಳಿದರೆ ಉಳಿದದ್ದನ್ನು ಕಲ್ಪನೆ ಮಾಡಿಕೊಂಡು ನಿರ್ಮಾಣ ಮಾಡುವಂಥದ್ದನ್ನು ಸಮಸ್ಯಾಪೂರಣ ಅಂತ ಹೇಳ್ತಾರೆ. ಹಾಗೆ ಒಂದು ಏನೋ ಒಂದು ಅರ್ಥ ಇರುವಂಥದ್ದು, ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿದ್ರೆ ಅದಕ್ಕೇನೋ ಒಂದು ಜೋಡಿಸಿಕೊಂಡು ಹಾಗೆ ಇತ್ತು ಹೀಗಿತ್ತು ಅದಕ್ಕೆ ಹೀಗೆ ರಾಜ ಆಯ್ತಂದೆ ಪ್ರಜೆಗಳು ಅಂತ ಏನೊಂದನ್ನು ಪೂರ್ಣೆ ಮಾಡಬಹುದು. ಕಾಕಾಗನ್ನು ಪೂರ್ಣೆ ಮಾಡೋದು ಹೇಗೆ? ಕಾಳಿದಾಸನಿಗೆ ಹೇಳಿದ, ಕಾಳಿದಾಸ ಪೂರ್ಣೆ ಮಾಡ್ತಾನೆ. ಅವನು ಹೇಳ್ತಾನೆ, ಕಾತ್ವಂಬಾಲ ಕಾಂಚನಮಾಲ ಕಸ್ಯ ಪುತ್ರಿ ಕನಕಲತಾಯ ಹಸ್ತೆ ಕಿಂತೆ ತಾಲಿ ಪತ್ರಂ ಕಾವಾ ರೇಖ ಕಾಖಾ ಗಾಘಾ ಅಂತ. ರಾಜ ಒಮ್ಮೆ ದಾರಿಲಿ ಹೋಗ್ತಾ ಇದ್ದಂತೆ, ದಾರಿಲಿ ಹೋಗ್ತಿರ್ಬೇಕಾದ್ರೆ ಅವನು ಕೇಳಿದ್ನಂತೆ, ಕಾತ್ವಂಬಾಲ ಏನು ಹುಡುಗಿ ನೀನ್ ಯಾರು ಅಂತ ಕೇಳಿದ್ನಂತೆ. ಅದಕ್ಕೆ ಅವಳು ಉತ್ತರ ಕೊಡ್ತಾರೆ, ಕಾತ್ವಂಬಾಲ. ಅದಕ್ಕೆ ಅವಳು ಉತ್ತರ ಕೊಟ್ಲಂತೆ, ಕಾಂಚನಮಾಲ ಅಂತ. ಅದಕ್ಕೆ ಕಸ್ಯ ಪುತ್ರಿ, ನೀನ್ ಯಾರು ಮಗಳು? ಕನಕಲತಾ, ಕನಕಲತೆ ಮಗಳು. ಹಸ್ತೆ ಕಿಂತ, ನಿನ್ನ ಕೈಲಿ ಏನಿದೆ? ತಾಳಿ ಪತ್ರ, ತಾಳಿಗೆರೆ ಇದೆ. ಕಾವಾ ರೇಖ, ಅದ್ರಲ್ಲಿ ಬರೆದದ್ದೇನಿದೆ? ಕ ಖ ಗಾ ಖ ಅಂತ. ರಾಜ ಎಲ್ಲೋ ದಾರಿಲಿ ಹೋಗಬೇಕಾದ್ರೆ ಅದು ಸಂಭಾಷಣೆ ನಡೆದದ್ದು, ಅದನ್ನ ಕಾಳಿದಾಸ ಅವನು ವರಕವಿ, ಅವನು ಕಾಳಿದಾಸನಿಗೆ ಅದು ಗೊತ್ತಾಯ್ತು, ಹೀಗಾಗಿ ಅವನು ಉತ್ತರ ಕೊಟ್ಟ ಅಂತ. ಹೀಗೆ ಸಮಸ್ಯೆ ಅಂತಂದ್ರೆ ಅಂಥದ್ದು ಸಮಸ್ಯೆಗಳಿರ್ತದೆ. ಇನ್ನೊಂದು ಸಮಸ್ಯೆ, ಪಿಪೀಲಿಕಾ ಚುಂಬತಿ ಚಂದ್ರಬಿಂಬಂ ಅಂತ, ಇರುವೆ ಚಂದ್ರಬಿಂಬವನ್ನು ಮುಕ್ತಿಡುತ್ತೆ ಅಂತ ಸಮಸ್ಯೆ. ಇದೊಂದು ಸಮಸ್ಯೆ. ನಮ್ಮ ವಿದ್ಯಾರ್ಥಿ ಜೀವನದಲ್ಲೆಲ್ಲ ಇಂದು ಸಮಸ್ಯೆಗಳು ಇರ್ತಾ ಇತ್ತು, ಆ ಸಮಸ್ಯೆ ಪೂರ್ಣ ಮಾಡಿದ ಅಭ್ಯಾಸ ನಮಗೆ. ಪಿಪೀಲಿಕಾ ಚುಂಬತಿ ಚಂದ್ರಬಿಂಬನ್ನು, ಇರುವೆ ಚಂದ್ರಬಿಂಬವನ್ನು ಮುತ್ತಿಡುತ್ತೆ ಅಂತ. ನಾನು ಈ ಸಮಸ್ಯೆಗೆ ಒಮ್ಮೆ ಪೂರ್ಣೆ ಮಾಡಿದ್ದೆ ನನ್ನ ಬಾಲ್ಯದಲ್ಲಿ. ಹಿಂದೆ ದೇವರು ಅಮೃತ ಕಲಶವನ್ನು, ಧನ್ವಂತರಿ ಅಮೃತ ಕಲಶವನ್ನು ಹಿಡಿದುಕೊಂಡು ಬಂದ. ಅಮೃತ ಕಲಶವನ್ನು ಹಿಡಿದುಕೊಂಡು ಬಂದಾಗ ಅಲ್ಲಿದ ದೇವರ ಸ್ವೇದ ಬಿಂದು ಅದರಲ್ಲಿ ಅಮೃತದಲ್ಲಿ ಬಿದ್ದು ಕೆಳಗಡೆ ಬಿತ್ತು. ನೆಲದಲ್ಲಿ ಬಿದ್ದಾಗಲೇ ತುಳಸಿ ಉದ್ಭವಿಸ್ತು ಅಂತ ಕಥೆಯನ್ನು ಕೇಳುತ್ತೆ. ಇರುವೆ ಬಂತಂತೆ, ಸ್ವೇದ ಬಿಂದುವಿಂದ ಅಮೃತ ಬಿದ್ದು ಬಿದ್ದಿದೆ ಅಲ್ವಾ, ಆ ಅಮೃತದ ರುಚಿಗೆ ಅಂತ ಇರುವೆ ಒಂದು ಅದರಲ್ಲಿ ಬಂತು. ಅಲ್ಲಿದ ತುಳಸಿ ಸೃಷ್ಟಿಯಾಯಿತು, ಆ ಇರುವೆ ಎದ್ದು ತುಳಸಿ ಒಟ್ಟಿಗೆ ಸೇರ್ಕೊಂಡು ತುಳಸಿಯನ್ನ ದೇವತೆಗಳು ಭಗವಂತನ ಪಾದಕರ್ಪಣೆ ಮಾಡಿದರು. ಅದನ್ನ ಆ ತುಳಸಿ ಒಟ್ಟಿಗೆ ಇರುವೆನೂ ಭಗವಂತನ ಪಾದ ತನಕ ಹೋಯಿತು. ಭಗವಂತನ ಪಾದ ತನಕ ಹೋದ್ಮೇಲೆ ತುಳಸಿಯನ್ನ ಅದು ನಿರ್ಮಾಲ್ಯ, ನಿರ್ಮಾಲ್ಯವನ್ನು ರುದ್ರದೇವರು ಶಿರಸ ಧಾರಣೆ ಮಾಡ್ತಾರೆ. ಶಿರಸ ಧಾರಣೆ ಮಾಡಿದಾಗ ಇರುವೆ ಅಲ್ಲಿ ಹೋಗಿ ಚಂದ್ರಬಿಂಬಕ್ಕೆ ಮುತ್ತಿಡ್ತು ಅಂತ ಬಾಲ್ಯದಲ್ಲಿ ಹೀಗೆ ಮಾಡಿದ ಸ್ಮರಣೆ. ಅದೇ ರೀತಿಯಲ್ಲಿ ಇನ್ನೊಂದು ಸಮಸ್ಯೆಯನ್ನ ಕವಿಗಳ ಮಧ್ಯದಲ್ಲಿ ಒಂದು ಇಡ್ತಾರೆ, ಶಿಶೋಕರೇ ಹಸ್ತಿ ಸಹಸ್ರಮಸ್ತಿ ಅಂತ. ಒಂದು ಮಗುವಿನ ಅಂಗೈಯಲ್ಲಿ 1000 ಆನೆಗಳಿವೆ ಅಂತ. ಇದನ್ನು ಯಾರು ಪೂರ್ಣೆ ಮಾಡಬಹುದು? ವಾದರಾಜರು ಇದನ್ನ ತೋರಿಸ್ತಾರೆ. ಸಪರಿಯಟತ್ ಕುಂಜರ ಕುಂಜ ಶೋಭಂ ಧರಂಯದಾ ಶ್ರೀಪತಿ ರುದ್ರಧಾರ ತದಾ ಸಮಸ್ಯಂ ಪರಿಪೂರಯಂತಿ ಶಿಶೋಕರೇ ಹಸ್ತಿ ಸಹಸ್ರಮಸ್ತಿ. ಕೃಷ್ಣ ಈಗ ಪರ್ವತವನ್ನು ಎತ್ತಿದ್ನಲ್ಲ, ಚಿಕ್ಕ ಬಾಲಕ ಅವಾಗ ಕೃಷ್ಣನಿಗೆ 7 ವರ್ಷ. 7 ವರ್ಷದ ಬಾಲಕನಾದ ಕೃಷ್ಣ ಪರ್ವತವನ್ನು ಎತ್ತಿ ಹಿಡಿದಾಗ ಪರ್ವತದಲ್ಲಿ 1000 ಆನೆಗಳಿವೆ. ಆದ್ದರಿಂದ ಶಿಶೋಕರೇ ಹಸ್ತಿ ಸಹಸ್ರಮಸ್ತಿ, ಆ ಮಗುವಿನ ಕೈಯಲ್ಲಿ 1000 ಆನೆಗಳಿವೆ ಅಂತ ಸಮಸ್ಯೆ ಪೂರ್ಣ ಅವಾಗ ಆಗ್ತಾ ಇದೆ ಅಂತ ರಾಜರು ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ಪರ್ವತವನ್ನು ಎತ್ತಿದ ದೃಶ್ಯ ವರ್ಣನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆಗ ನಂದಗೋಪ ಅಂತ ಪ್ರಶ್ನೆ ಮಾಡ್ತಾರಂತೆ ಅನೇಕ ಗೊಲ್ಲರು ಭಾಗವತದಲ್ಲಿ ಅದನ್ನು ಸೊಗಸಾಗಿ ವರ್ಣನೆ ಮಾಡ್ತಾರೆ. ಹೌದು, ಯಾರು ಅವನು ಕೃಷ್ಣ ಅಂತಂದ್ರೆ ನಿನಗ್ ಗೊತ್ತಿರ್ಬೇಕು, ನೀನು ಹೇಳು. ಯಾಕೆಂತಂದ್ರೆ ಜನತೆಗೆ ಪೂತನೆಯನ್ನು ಸಂಹಾರ, ನಾವು ಮೊನ್ನೆ ನೋಡಿದಂತೆ ಪೂತನೆಯನ್ನು ಸಂಹಾರ ಮಾಡಿದಾಗ ತೃಣ ಹಾಗೆ ಶಕಟ ಅವನ್ನೆಲ್ಲ ಭಂಜನ ಮಾಡಿದಾಗ ಅದು ಆಕಸ್ಮಿಕ ಅಂತ ಚಿಂತನೆ ಇತ್ತು. ಯಾವಾಗ ಕಾಳಿಂಗ ವರ್ಧನವನ್ನು ಮಾಡಿದ ಇದು ಆಕಸ್ಮಿಕ ಅಲ್ಲ, ಇದೇನೋ ಅಲೌಕಿಕವಾದ ಶಕ್ತಿ ಇದೆ ಅಂತ. ಆದರೆ ಈ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ 7 ವರ್ಷದ ಬಾಲಕ, 7 ದಿನಗಳ ಕಾಲ ಪರ್ವತವನ್ನು ನಿರಂತರವಾಗಿ ಎತ್ತಿ ಹಿಡಿದಿದ್ದಾನೆ ಅಂತಂದಾಗ ಆವಾಗ ನಂದಗೋಪರನ್ನು ಕುರಿತು ಕೇಳ್ತಾ ಇದ್ದಾರೆ, ಇವನು ಯಾರು ಇವನು ಕೃಷ್ಣ ಅಂತಂದ್ರೆ ನೀನು ಹೇಳಬೇಕು ಅಂತ ಕೇಳಿದಾಗ ಆವಾಗ ನಂದಗೋಪ ಹೇಳ್ತಾನೆ, ಗರ್ಗಾಚಾರ್ಯ ನಾಮಕರಣ ಮಾಡಲಿಕ್ಕೆ ಅಂತ ಬಂದಾಗ ಆವಾಗ ತಿಳಿಸಿದ್ದಾರೆ ಗರ್ಗಾಚಾರ್ಯರು, ನಿನ್ನ ಮಗ ಅಂತ ತಿಳಿದುಕೊಳ್ಳಬೇಡ ಅವನನ್ನ, ಅವನು ಸಾಕ್ಷಾತ್ ನಾರಾಯಣ ಅಂತ ತಿಳಿದುಕೋ, ಭಗವಂತನೇ ಅವತಾರ ಮಾಡಿದ್ದಾನೆ, ಇದನ್ನು ನೀನು ಅರಿತುಕೋ ಅಂತ ಗರ್ಗಾಚಾರ್ಯರು ಅವಾಗ ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಆ ಮಾತನ್ನು ಹೇಳಿದಾಗ ಜನತೆಗೆಲ್ಲ ವಿಶ್ವಾಸ ಬಂದಿದೆ, ನಾರಾಯಣನೇ, ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಯಾಕೆ, ಋಷಿಗಳು ಹೇಳಿದ್ದಾರೆ, ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಉಳಿದವರ ಕೈಯಲ್ಲಿ ಸಾಧ್ಯ ಆಗದೇ ಇರುವಂತಹ ಅಲೌಕಿಕವಾದ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತಂದ ಮೇಲೆ ಇವನು ನಾರಾಯಣನೇ ಅಂತನ್ನುವ ವಿಷಯವನ್ನ ಗೋಕುಲದ ಜನತೆ, ವೃಂದಾವನ ಜನತೆ ಎಲ್ಲರೂ ಕೂಡ ಅರಿತುಕೊಳ್ತಾ ಇದ್ದಾರೆ. ಕೃಷ್ಣ ಹೇಳಿದಂತೆ 7 ದಿವಸ ಆಯ್ತು, ಶಂಕರಾದ ಮಳೆ ಸುರಿದಿದೆ, ಮಳೆ ನಿಂದಿರ್ತಾ ಇದೆ. ನಿರ್ಗತ್ಯ ಪಶ್ಯತಾಟೋಪ ಕಿ ಮಧ್ಯಾಪ್ಯಸ್ತಿ ಭರ್ಮುಚಂ ಇತ್ಯುಕ್ತ ಕೋಪಿ ಗೋಪಸ್ತದ್ ವಿದಿತ್ವ ವಕ್ತಿ ಮಾಧವಂ. ಕೃಷ್ಣ ಹೇಳಿದಂತೆ ಸ್ವಲ್ಪ ಹೊರಗೋಗಿ ನೋಡ್ಕೊಂಬನ್ನಿ, ಏನ್ ಇನ್ನು ಮಳೆ ಬರ್ತಾ ಇದೆ, ಏನ್ ಕಥೆ ಅಂತ ಕೃಷ್ಣ ಹೇಳಿದ್ದಂತೆ. ಆಯ್ತು, ಹುಡುಗರೆಲ್ಲ ಹೊರಗಡೆ ಬಂದು ನೋಡ್ತಾ ಇದ್ದಾರೆ, ಏನಕ್ಕೆಲ್ಲ ನೋಡಿ ಬಂದು ಹೇಳ್ತಾ ಇದ್ದಾರೆ, ಧಾರಾನೈಮ ಪಯೋಮುಚಂ. ಇಲ್ಲ ಕೃಷ್ಣ, ಈಗ ಮಳೆ ಇಲ್ಲ, ಎಲ್ಲ ಏನು ಹರಾಕಾರ ಮಳೆ ಸುರಿತಾ ಇತ್ತು, ಈಗ ಮಳೆ ಸುರಿತಾ ಇಲ್ಲ, ಮತ್ತೇನೋ ಬಿದ್ದಂತ ಆಗ್ತಾ ಇದೆ ಅಂತಂದ್ರೆ, ಧಾರಾನೈವ ಪಯೋಮುಚಂ ಯದುಪತೆ ಪ್ರೇಮಾಶ್ರುಧಾರಾಪರಂ. ನಿನ್ನೈ ಅಪಾರ ಭೀಮೆಯನ್ನ ಕಂಡು ಇಡಿಯಂದಿನ ಭಕ್ತಸ್ತೋಮ ಎಲ್ಲ ಆನಂದ ಬಾಷ್ಪ ಅನುಸರಿಸ್ತಾ ಇದ್ದಾರೆ, ಅದರ ಧಾರೆ ಹೊರತು ಮಳೆ ಧಾರೆ ಅಲ್ಲ. ಪ್ರೇಮಾಶ್ರುಧಾರಾಪರಂ ಸ್ವಾನಾಪಿ ಚ ಗರ್ಜಿತಂ ಸ್ತುತಿಕೃತಂ ವಿದ್ಯೇಶ್ವರಾಣಂ ಧ್ವನಿ. ಹಾಗಾದ್ರೆ ಅದೇನು ಗುಡುಗಿನ ಶಬ್ದ ಕೇಳ್ತಾ ಇದೆ? ಇಲ್ಲ, ಗುಡುಗು ಯಾವುದು ಕೂಡ ಇಲ್ಲ, ಮೋಡದ ಗುಡುಗು ಯಾವುದು ಕೂಡ ಇಲ್ಲ, ಮತ್ತೇನು ಆ ಧ್ವನಿ ಕೇಳ್ತಾ ಇದೆ ಅಲ್ಲ ಅಂತ ಕೃಷ್ಣ ಕೇಳಿದ್ದಂತೆ. ಅದಕ್ಕೆ ಅದೇನಿಲ್ಲ, ಆ ಎಲ್ಲ ಗಂಧರ್ವರು ಅವರೆಲ್ಲ ಗಾನ ಮಾಡ್ತಾ ಇದ್ದಾರೆ, ವಿದ್ಯಾಧರರು ಗಂಧರ್ವರು ಗಾನ ಮಾಡ್ತಾ ಇದ್ದಾರೆ, ಆ ಮಧುರವಾದ ಮೇಘ ಗಂಭೀರವಾದ ಧ್ವನಿಯಿಂದ ಅವರೇನು ಗಾನ ಮಾಡ್ತಾ ಇದ್ದಾರೆ ಅದು ಗುಡುಗಿನಂತೆ ಕೇಳ್ತಾ ಇದೆ. ವಿದ್ಯುನ್ನಾಮರ ನರ್ತಕಿ ಕರಚಯಾಲಂಕಾರ ಕಂತೆ ಪ್ರಭೋ. ಅದೇನು ಮತ್ತೆ ಮಿಂಚೊಳೆಯಂತೆ ಕಾಣಿಸ್ತಾ ಇದೆ, ಮತ್ತೆ ಮಿಂಚು ಇದ್ದಾಗ ಮತ್ತೇನಾದ್ರೂ ಮತ್ತೆ ಮುಂದೆ ಮೊಳೆ ಬರುವ ಸಾಧ್ಯತೆ ಏನಾದ್ರೂ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಕೃಷ್ಣನಂತೆ. ಇಲ್ಲ ಕೃಷ್ಣ, ಅದು ಮಿಂಚಲ್ಲ ಅಂತಂದ್ರಂತೆ. ಮತ್ತೆ ಅದೇನದು ಅಂತಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ವಿದ್ಯುನ್ನ ಅಮರ ನರ್ತಕಿ ಕರಚಯಾಲಂಕಾರ ಕಂತೆ ಪ್ರಭು. ಕೃಷ್ಣ, ನೀನ್ ಅದ್ಭುತವಾದ ಮಹಿಮೆಯನ್ನು ನೋಡ್ಲಿಕ್ಕೆ ಅಂತ ದೇವತಾ ಸ್ತ್ರೀಯರೆಲ್ಲ ಬಂದಿದ್ದಾರೆ, ಅವರು ನರ್ತನ ಮಾಡ್ತಾ ಇದ್ದಾರೆ, ಅವರ ಕೈಬಳೆಗಳು ಸರಗಳು ಅದೆಲ್ಲವೂ ಕೂಡ ಫಳಫಳ ಫಳಿತಾ ಇದೆ, ಅದು ಮಿಂಚಿನಂತೆ ತೋರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋವಾಯುಸುರ ವೃಷ್ಟ ಪುಷ್ಪ ಸಹಗ ನಲ್ಪಾಲಿ ಪಕ್ಷ ಹೀರ್ ಮರತ್. ಅದೇನು ಮಿಂಚೇನು ಇಲ್ಲ ಅಂತಂದ್ರೆ, ಆದ್ರೆ ಈ ಮಳೆ ಬರುವ ಮೊದಲಿಗೆ ಒಂದು ತಂಪನೆ ಗಾಳಿ ಬೀಸುತ್ತೆ ನೋಡಿ, ಆ ಗಾಳಿ ಅಂತ ಅದೇನು ಅನುಭವ ಬರ್ತಾ ಇದೆ, ಆ ಗಾಳಿ ಅಂತ ಬೀಸ್ತಾ ಇದೆ, ಆದ್ರಿಂದ ಮಳೆ ಬರುತ್ತೇನೋ, ಈಗ ಮಳೆ ನಿಂತಿರಬಹುದು, ಮುಂದೆ ಮಳೆ ಆಗಬಹುದೇನೋ ಅಂತಂದ್ರೆ, ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಕೃಷ್ಣ, ಅವರೆಲ್ಲ ದೇವತೆಗಳು ಪುಷ್ಪವೃಷ್ಟಿ ಏನ್ ಮಾಡ್ತಾ ಇದ್ದಾರೆ, ಆ ದೇವಲೋಕದ ಕುಸುಮಗಳು ಅದೆಲ್ಲವೂ ಕೂಡ ವೃಷ್ಟಿ ಆಗಬೇಕಾದ್ರೆ ಎಲ್ಲೆಲ್ಲಿಂದ ದುಂಬಿಗಳೆಲ್ಲ ಓಡೋಡಿ ಬರ್ತಾ ಇವೆ, ಆ ದುಂಬಿಗಳು ರಭಸವಾಗಿ ಅಷ್ಟೆಲ್ಲ ದುಂಬಿಗಳು ಸಾಲುಗಟ್ಟಿ ದುಂಬಿಗಳು ಬರ್ತಾ ಇವೆ, ಅವರ ಗಾಳಿಯಿಂದ ಅವರ ರೆಕ್ಕೆ ಮಿಡಿತದಿಂದ ಈ ಬಂದ ಗಾಳಿ ತಂಪು ಮಂದವಾದ ಗಾಳಿ ಹೊರತುನು ಅದು ಆ ಮಳೆಯ ಮುನ್ಸೂಚನೆ ಗಾಳಿ ಅಲ್ಲ ಅಂತ ಹೇಳ್ತಾ ಇದ್ದ. ನೀಲಂ ನೈವ ನಭ ಸುಲಜ್ಜಿತ ಶಚಿ ಭರ್ತರ ಮುಖೇ ನೀಲಿಮ. ಮತ್ತದೇನೋ ಆಕಾಶ ನೋಡಿದ್ರೆ ಕಪ್ಪು ಅಂತ ಅನ್ನಿಸ್ತಾ ಇದೆ ಅಂತಂದ ಕೃಷ್ಣ. ಆಕಾಶದ ಕಪ್ಪಲ್ಲ, ಮೋಡದ ಕಪ್ಪು ಅಲ್ಲ ಕೃಷ್ಣ, ಅದೆಲ್ಲ ಅದೆಲ್ಲ ಕಪ್ಪಿರೋದೆಲ್ಲ ಅಂಟಿರೋದೆಲ್ಲ ಶಚಿ ಭರ್ತುರ್ ಮುಖೇ ನೀಲಿಮ, ಶಚಿಪತಿಯ ಇಂದ್ರನ ಮುಖದಲ್ಲಿ ಅಂಟಿರೋ ಕಪ್ಪು ಅಂತ ಹೇಳ್ತಾ ಇದ್ದಾರೆ. ಶಚಿ ಭರ್ತುರ್ ಮುಖೇ ನೀಲಿಮ ಮೇಘಾ ಕ್ವಾಪಿ ನಸಂತಿ ಕಿಂತು ದಿವಿಜ ಭಜತ್ ವಿಮಾನಂಬುದಾಹ. ಏನೋ ಮೋಡಗಳು ಏನಾದ್ರೂ ಬರುತ್ತೋ ಅಥವಾ ಇಯೋ ಅಂತಂದ್ರೆ, ಮೋಡಗಳು ಯಾವುದೂ ಇಲ್ಲ, ಮೋಡದಂತೆ ತೋರ್ತಾ ಇದೆ. ಏನು ತೋರ್ತಾ ಇದೆ? ದೇವತೆಗಳ ವಿಮಾನಗಳು ಸಾಲುಗಟ್ಟಿ ನಿಂತಿವೆ, ದೇವತಾ ವಿಮಾನಗಳು ಮೋಡದಂತೆ ತೋರ್ತಾ ಇವೆ. ತಾಮಿಶ್ರಂ ನಿಹಿ ದಿಶ್ಯತೆ ವೃಷಮಪಿ ತ್ವಮಾನುಷಮನ್ವತ ಚಿತ್ತೇ ಸ್ವಸ್ತಿ ನವೇ ಪಥುರ್ ನಿಜ ಜನೆ ಭಿತೇಂದ್ರ ಗಾತ್ರೇ ಪರಂ. ಇನ್ನ ಮಳೆ, ಅದರಿಂದ ಕಪ್ಪು, ಕಗ್ಗತ್ತಲು, ಅದು ಯಾವ್ದಾದ್ರು ಕತ್ತಲು ಇದೆಯೋ ಅಂತಂದ್ರೆ ಕತ್ತಲು ಯಾವುದು ಕೂಡ ಇಲ್ಲ. ಕತ್ತಲು ಇದೆ, ಎಲ್ಲಿದೆ? ತ್ವಾಂ ಮಾನುಷಮ್ಮನ್ವತ, ನಿನ್ನನ್ನು ಮನುಷ್ಯ ಅಂತ ಯಾರು ಭ್ರಮಿಸ್ತಾರಲ್ಲ ಅವರ ಹೃದಯದಲ್ಲಿ ಕಪ್ಪಿದೆ, ಅಂಧಕಾರ ಇದೆ ಅಂತ ಹೇಳ್ತಾ ಇದ್ದ. ಇನ್ನ ಚಳಿ ಮಳೆಯಿಂದ ನಡುಕ, ಅದೇನಾದರೂ ನಡುಕ ಎಲ್ಲೆಲ್ಲೂ ಇಲ್ಲ, ಇಲ್ಲೆಲ್ಲ ಇದ್ದ ನಡುಕ ಎಲ್ಲ ಇಂದ್ರನಲ್ಲಿ ಅಂಟುಕೊಂಡಿದೆ ಅಂತ ಹೇಳ್ತಾ ಇದ್ದ. ಭೀತ ಇಂದ್ರ ಗಾತ್ರೆ ಪರಂ, ಇಂದ್ರನ ಶರೀರದಲ್ಲಿ ಆ ನಡುಕ ಎಲ್ಲ ಉಂಟಾಗಿದೆ ಅಂತ ಹೇಳಿದ್ದಾರೆ. ನಂತರ ತತಃಪರೀತ ಸ್ವೈರ್ ಗೋಪೈ ಗೋಪೀಭಿ ಗೋಧನೈರಪಿ ಪ್ರತಸ್ಥೆ ಪ್ರಯತಂ ಗೋಷ್ಠಂ ಸ್ತೂಯಮಾನ ಸುರೈರ್ ನರೈಹಿ. ಎಲ್ಲ ದೇವತೆಗಳು ಮನುಷ್ಯರು ಎಲ್ಲರೂ ಕೂಡ ಕೃಷ್ಣನನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಮುಕ್ತಕಂಠದಿಂದ ಭಗವಂತನನ್ನು ಕೊಂಡಾಡ್ತಾ ಇದ್ದಾರೆ. ಕೃಷ್ಣ ಗೊಲ್ಲರನ್ನ, ಬಾಲಕರನ್ನ, ಗೋಪಿಕಾಸ್ತ್ರೀಯರನ್ನ, ಹಸುಗಳನ್ನ, ಆ ಪದಾರ್ಥಗಳನ್ನ ಎಲ್ಲವನ್ನ ಸ್ವೀಕರಿಸಿಕೊಂಡು ಕರೆದುಕೊಂಡು ಯಥಾ ಪ್ರಕಾರ ವೃಂದಾವನದಲ್ಲಿ ಅಲ್ಲಲ್ಲಿ ಸೇರ್ತಾ ಇದ್ದಾರೆ. ಇಂದ್ರದೇವರು ಬಂದ್ರಂತೆ. ಇಂದ್ರದೇವರು ಬಂದು ಎಂಥ ಅಪರಾಧ ಆಗಿದೆ, ಕೃಷ್ಣನನ್ನ ಗೊಲ್ಲ ಅಂತ ತಿಳಿದುಕೊಂಡು ಇಷ್ಟು ದಿವಸ ಮಳೆ ಸುರಿಸಿ ಇಡೀ ವೃಂದಾವನ ಹಾಳಾಗುವಂತೆ ಅಂತಹ ಮಳೆಯನ್ನ ಸುರಿಸುವಂತೆ ಮಾಡಿದ್ದೇನೆ, ಅದಕ್ಕೆ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಆಗಬೇಕು ಅಂತ ಕೃಷ್ಣ ಕರೆದುಕೊಂಡು ಹೋದಂತೆ. ಇಂದ್ರದೇವರು ಕರೆದುಕೊಂಡು ಹೋಗಿ ಕೃಷ್ಣನ ಸಿಂಹಾಸನ ಕುಡಿಸಿ ಭಗವಂತನಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಹಾಲಿನಿಂದ ಅಮೃತದಿಂದ ಅಭಿಷೇಕ ಮಾಡ್ತಾ ಇದ್ದಾರೆ. ನಾಥಾಪರಾಧ ಕೃತುಪೇದ್ಯ ಸುಲಕ್ಷಿತೋಥೋ ಶಕ್ರೋಚ್ಯುತಂ ರಹಸಿರಮ್ಯತಮಂ ತ್ರಿಲೋಕ್ಯಾಂ ಮೂರ್ಧ್ನಾ ಪ್ರಣಮ್ಯ ಸದಯಂ ಸುಧಯಾಭ್ಯಸಿಂಚಿತ್ ಗೋವಿಂದ ನಾಮ ಚ ಪಠನ್ ಸಕೃತಾಧ ಶಾಂತೈ. ಇಂದ್ರದೇವರು ಕೃಷ್ಣನನ್ನ ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿ ಸ್ವರ್ಗಾಧೀಶ್ವರ ನೀನು ಅಂತ ಹೇಳಿ ಗೋವಿಂದ ನಾಮಕರಣ ಮಾಡಿದ ಅಂತ ಪಾದರಾಜ ಹೇಳ್ತಾರೆ. ಹಾಗಲ್ಲ ಆಗಿದ್ದುದು ಅಂತ ಹೇಳ್ತಾರೆ. ಇಂದ್ರದೇವರು ಕರೆದುಕೊಂಡು ಹೋಗಿ ಭಗವಂತನಿಗೆ ಸ್ವರ್ಗಾಧಿಪತ್ಯವನ್ನು ಕೊಟ್ಟದ್ದಲ್ಲ, 14 ಲೋಕಗಳಿಗೆ ಅಧಿಪತಿ ಅವನು, ಅವನ ಸ್ವರ್ಗಕ್ಕೆ ಆಧಿಪತ್ಯವನ್ನು ಕೊಡೋದೇನು ಅಂತ ಇಂದ್ರದೇವರಿಗೆ ಗೊತ್ತಿದೆ. ಅದು ಸ್ವರ್ಗಾಧಿಪತ್ಯವನ್ನು ಕೊಟ್ಟದ್ದಲ್ಲ, ಮತ್ತಿನೇನು ತಾನು ಮಾಡಿದ ಅಪರಾಧ ಪ್ರಾಯಶ್ಚಿತ್ತಕ್ಕೋಸ್ಕರ ಭಗವಂತನನ್ನು ಕೂಡಿಸಿ ಭಗವಂತನ ಪೂಜೆಯನ್ನು ಸಲ್ಲಿಸ್ತಾ ಇದ್ದ, ಭಗವಂತನ ಅಭಿಷೇಕವನ್ನು ಮಾಡಿದ್ದಾನೆ, ಅಮೃತದಿಂದ ಅಭಿಷೇಕವನ್ನು ಮಾಡ್ತಾ ಇದ್ದ. ಅಲ್ಲ, ಅಭಿಷೇಕ ಆದ್ಮೇಲೆ ಮತ್ತೆ ನಾಮಕರಣ ಗೋವಿಂದ ಅಂತ ನಾಮಕರಣ ಮಾಡಿದ ಅಂತ ಕೇಳ್ತಾ ಇದ್ದೇವೆ. ಅದು ನಾಮಕರಣ ಮಾಡಿದ್ದಲ್ಲ ಅಂತ ಹೇಳ್ತಾರೆ. ಮತ್ತಿನ್ನೇನು ತಪ್ಪು ಮಾಡಿದಾಗ ಅಚ್ಯುತಾ ನಮಃ ಅನಂತಾ ನಮಃ ಗೋವಿಂದಾ ನಮಃ ಅಂತ ಹೇಳ್ತಾವಲ್ಲ, ಹಾಗೆ ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆ ಮಾಡಿದ ಹೊರತನು ಅದು ನಾಮಕರಣ ಮಾಡಿದ್ದಲ್ಲ ಅಂತ, ನಾಮಸ್ಮರಣೆ ಹೊರತನು ನಾಮಕರಣ ಅಲ್ಲ ಅಂತ ಹೇಳ್ತಾರೆ. ಹೀಗೆ ಆ ಇಂದ್ರದೇವರು ಭಗವಂತನ ಅವನನ್ನ ಸ್ವರ್ಗದಲ್ಲಿ ಕುಡಿಸಿ ಅವನಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ, ತನ್ನ ಅಪರಾಧಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಅದ್ಭುತವಾದ ಲೌಕಿಕವಾದ ಕೆಲಸವನ್ನು ಮಾಡ್ತಾ ಇದ್ದಾನೆ. ಒಂದು ಸಂದರ್ಭದಲ್ಲಿ ಬೆಳಗಿನ ಜಾವದಲ್ಲಿ ಸ್ನಾನಕ್ಕೆ ಹೋಗಬೇಕು, ಉಷಃಕಾಲದಲ್ಲಿ ಸ್ನಾನ, ಅರುಣೋದಯ ಕಾಲದಲ್ಲಿ ಸ್ನಾನ ವಿಹಿತ. ನಂದಗೋಪ ಅದಕ್ಕಿಂತ ಮೊದಲಿಗೆ, ಸಾಧಾರಣ ನಾವೆಲ್ಲ ಹೋಗೋದು ತಡವಾಗಿ, ನಂದಗೋಪ ಸ್ವಲ್ಪ ವ್ಯತ್ಯಾಸ ಆಯ್ತು, ತಡವಾಗಿ ಹೋಗಿದ್ದಲ್ಲ ಮೊದಲಿಗೆ ಹೋಗಿಬಿಟ್ಟ. ಉಷಃಕಾಲಕ್ಕಿಂತ ಮೊದಲಿಗೆ ನದಿ ಸ್ನಾನಕ್ಕೆ, ಯಮುನಾ ನದಿ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದಾರೆ. ಯಾವತ್ತೂ ಕೂಡ ಸ್ನಾನದ ಕಾಲ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತ, ಅದಕ್ಕಿಂತ ಮೊದಲಿಗೆ ಸ್ನಾನ ಅಂತ ವಿಹಿತ ಅಲ್ಲ. ನಂದಗೋಪ ಅದಕ್ಕಿಂತ ಮೊದಲಿಗೆ ಸ್ನಾನಕ್ಕೆ ಅಂತ ಹೋಗಿದ್ದರಿಂದ ಅದು ಅಪರಾಧ ಆಗಿದೆ. ವರುಣದೇವರ ಭೃತ್ಯರು ನಂದಗೋಪನ ಎಳೆದುಕೊಂಡು ಹೋಗಿಬಿಟ್ಟಿದ್ದಾರೆ ಸ್ನಾನಕ್ಕೆ ಅಂತ ಹೋದಾಗ, ಅವನು ಎಳೆದುಕೊಂಡು ವರುಣ ಕರೆದುಕೊಂಡು ಹೋಗಿಬಿಟ್ಟಿದ್ದಾರೆ. ಮನೆಯಲ್ಲಿ ನೋಡ್ತಾ ಇದ್ದಾರೆ, ಎಷ್ಟೊತ್ತಾದರೂ ಹಾಹಾಕಾರ ಆಗ್ತಾ ಇದೆ, ನಂದಗೋಪ ಬರ್ತಾ ಇಲ್ಲ. ಎಲ್ಲ ಅಂತ ಇದ್ದಾರೆ, ಕೃಷ್ಣ ಸ್ನಾನಕ್ಕೆ ಹೋದ ನಂದಗೋಪ ಇನ್ನೂ ತಂಗ ಬರಲಿಲ್ಲ, ಏನಾಯ್ತು ನೋಡು. ಆಯ್ತು ಅಂತ ಕೃಷ್ಣ ಹೋದಂತೆ. ಬದ್ಧಾನಿ ನಾಯ ಕಿಲ ನಂದ ಮಕಾಲ ವಾರಿ ಮಧ್ಯ ಪ್ರಬೆಟ್ಟ ಮನುಗ ಸಲೀಲೇಶ್ವರಸ್ಯ ಭೃತ್ಯಕ್ಷಲೇನ ಸಮುನ್ಯುರಮುಂಬಂಧ ಶ್ರುತ್ವಾ ಸ್ವನಾಥ ಪಿತರಂ ತ್ವಿತಿ ಮೇ ಪ್ರತರ್ಕ. ರಾಜರು ಹೇಳ್ತಾರೆ ಅದೊಂದು ನೆಪ ಅಂತ ಹೇಳ್ತಾ ಇದ್ದಾರೆ. ನಂದಗೋಪ ಅಕಾಲದಲ್ಲಿ ಸ್ನಾನ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ ಒಂದು ನೆಪ, ಆ ನೆಪದಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಈಗ ಕೆಲವರಿಗೆ ಸಿಟ್ಟಿರುತ್ತೆ, ಆರಕ್ಷಕರಿಗೂ ಅಥವಾ ಮತ್ತೊಬ್ಬರಿಗೆ ಸಿಟ್ಟಿತ್ತಂದ್ರೆ, ಅವನು ಒಂದು ತಪ್ಪು ಮಾಡಿದ ಅಂತಂದ್ರೆ ಆ ತಪ್ಪಿನ ನೆಪದಲ್ಲಿ ಯಾವುದೋ ತಪ್ಪನ್ನ ಸ್ಮರಣೆ ಮಾಡ್ಕೊಂಡು ಶಿಕ್ಷೆಯನ್ನು ಕೊಡೋ ಕ್ರಮ ಇದೆ ನೋಡಿ. ಅವನು ಹಾಗೆ ಮಾಡಿದ್ದ ಅಂತ ಅವರಿಗೆ ಏನೋ ಸೇಡಿತ್ತು ಸಿಟ್ಟಿತ್ತು ಅಂತಾದ್ರೆ ಆ ಸಿಟ್ಟನ್ನು ಸ್ಮರಣೆ ಮಾಡಿಕೊಂಡು ಅದಕ್ಕೆ ಶಿಕ್ಷೆಯನ್ನು ಕೊಡೋ ಕ್ರಮ ಇದೆ. ಒಂದೇ ತಪ್ಪನ್ನು ಮಾಡಿದಾಗ ಹಿಂದಿನದನ್ನು ಸ್ಮರಣೆ ಮಾಡ್ಕೊಂಡು ಶಿಕ್ಷೆಯನ್ನು ಕೊಡುತ್ತಾ. ಹಾಗೆ ವರುಣದೇವರಿಗೆ ಮೊದಲೇ ಸಿಟ್ಟಿತ್ತಂತೆ, ಇದೊಂದು ನೆಪ ಮಾಡಿಕೊಂಡ ವರುಣದೇವರು. ನಂದಗೋಪ ಆ ನದಿ ಸ್ನಾನಕ್ಕೆ ಅಕಾಲದಲ್ಲಿ ಹೋದ ನೆಪ ಮಾಡಿಕೊಂಡು ತನ್ನ ಭೃತ್ಯನನ್ನ ಹೇಳಿ ಕರೆಸ್ತಾ ಇದ್ದಾನಂತ. ಯಾಕೆ ಅಂತಂದ್ರೆ ಶ್ರುತ್ವಾ ಸ್ವನಾಥ ಪಿತರಂ, ಏನು ಜಗತ್ಪಿತನ ತಂದೆಗೆ ತಾನು ತಂದೆ ಅಂತ ಅನಿಸ್ಕೊಳ್ತಾ ಇದ್ದಾನಲ್ಲ, ನಮ್ಮ ತಂದೆ ಅವನು, ನಮ್ಮ ತಂದೆಗೆ ತಂದೆ ಇಲ್ಲ, ತಾನೇ ತಾನು ಅವನು ತಂದೆ ಅಂತ ಹೇಳ್ಕೊಳ್ತಾ ಇದ್ದಾನಲ್ಲ, ಎಂತ ಅಪರಾಧ ಮಾಡ್ತಾ ಇದ್ದಾನೆ ಅಂತ ಮೊದಲಿಂದ ಸಿಟ್ಟಿತ್ತು. ಆ ಸುಟ್ಟನ್ನು ಇಟ್ಕೊಂಡಿದ್ದ ವರುಣ. ಯಾವಾಗ ಹೀಗೆ ಅಕಾಲದಲ್ಲಿ ಸ್ನಾನ ಮಾಡ್ತಾ ಇದ್ದಾನೋ ಆ ವೃದ್ಧರನ್ನು ಕಳುಹಿಸಿ ಅವನನ್ನ ತನ್ನ ಲೋಕಕ್ಕೆ ಎಳೆದುಕೊಳ್ತಾ ಇದ್ದಾನೆ. ಕೃಷ್ಣೋಪಿ ವೀಕ್ಷ ದೃಢ ಭಕ್ತಿ ಮಿಮ ಪ್ರದೃಷ್ಟ ಕೃತ್ಯ ಛಲೇನ ನಿಜ ದರ್ಶನ ಮೇ ವದಿತ್ಸನ್ ಗತ್ವಾಂಬುರಾಶಿ ನಿಲಯಂ ಜನಕೇನ ಸಾಕಂ ಅಭ್ಯರ್ಚಿತ ಸ್ವಭವನಂ ಪುನರಾಜಗಾಮ. ಕೃಷ್ಣನು ನೋಡಿದ್ನಂತೆ, ಆಹಾ ಎಂತ ಭಕ್ತಿ ನನ್ನ ಮೇಲೆ, ನನಗೆ ತಂದೆ ಅಂತ ಯಾರಾದರೂ ಹೇಳಿದರೆ ಅದನ್ನು ಸಹಿಸೋದಿಲ್ಲಲ್ಲ, ನನ್ನ ನಿಜವಾದ ಭಕ್ತಿ ಅವನಿಗಿದೆ ಅಂತ ಕೃಷ್ಣ ಅದನ್ನು ನೋಡಿದ. ಅವನು ಮಾಡಿದ್ದ ಒಂದು ಕೆಲಸದ ನೆಪ ಅಷ್ಟೆ, ನಂದಗೋಪನ್ನು ಎಳೆದುಕೊಂಡು ಹೋಗಿದ ನೆಪ. ಆ ನೆಪದಿಂದ ಕೃಷ್ಣ ಏನು ಮಾಡ್ತಿದ್ದಾನೆ, ದರ್ಶನವೇ ಒದಿತ್ಸನ್, ಅವನಿಗೆ ದರ್ಶನವನ್ನು ಕೊಡಬೇಕು. ಯಾಕೆ, ನನ್ನಲ್ಲಂತಹ ಭಕ್ತಿಯನ್ನು ತೋರಿಸಿದ್ದಾನಲ್ಲ, ಭಕ್ತರಿಗೆ ದರ್ಶನವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದಲೇನೆ ಈ ಕೆಲಸದ ಉದ್ದೇಶದಿಂದ ಇದನ್ನು ನೆಪ ಮಾಡಿಕೊಂಡು ಕೃಷ್ಣ ವರ್ಣಲೋಕಕ್ಕೆ ಹೋಗಿದ್ದಾನೆ. ವರ್ಣಲೋಕದಲ್ಲಿ ವರ್ಣ ಕೊಟ್ಟ ಸೇವೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ, ಅವನ ಅನುಗ್ರಹ ಮಾಡ್ತಾ ಇದ್ದಾನೆ, ತಂದೆ ಜೊತೆಗೆ ಮತ್ತೆ ಹಿಂತಿರುಗಿ ಬರ್ತಾ ಇದ್ದಾನೆ ಅಂತ ರಾಜರು ಸೊಗಸಾಗಿ ಈ ಕಥಾ ಪ್ರಸಂಗವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆ ಮಾಡ್ತಾ ನಂತರದಲ್ಲಿ ಸೂರ್ಯಾಸ್ತ ಚಂದ್ರೋದಯಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸೂರ್ಯಾಸ್ತ ಆಯಿತು, ಸೂರ್ಯ ಮುಳುಗುತ್ತಾ ಇದ್ದಾನಂತೆ. ಸೂರ್ಯ ವಸ್ತುತಃ ಕರೈರ್ಗಿರೀಂದ್ರಾನ್ ಪರಿತೋತಧಾನೋಪ್ಯಸೋ ವಿವಸ್ವಾನ್ ಪತಿತಃಲಬ್ಧೋ ಮಮೇಚ್ಛ ಮಾಭಾತಿ ಸರಿಚ್ಛರೀರ ವಿಶೋಷಕಂ ತತ್ಪತಿರಗ್ರಸಿತ್ತಂ. ವಸ್ತುತಃ ಸೂರ್ಯ ತನ್ನ ಕೈಗಳಿಂದ ಪರ್ವತಗಳ ಮೇಲೆ ಹಿಡಿದುಕೊಂಡಿದ್ದಾನೆ. ಕರೈಹಿ ಗಿರೀಂದ್ರನ್, ಕರ ಅಂತಂದ್ರೆ ಕೈ, ಕರ ಅನ್ನೋದಕ್ಕೆ ಇನ್ನೊಂದು ಅರ್ಥ ಕಿರಣ ಅಂತ ಅರ್ಥ, ಕರ ಕಿರಣ ಅಂತ. ಕಿರಣಗಳಿಂದ ಪರ್ವತಗಳನ್ನು ಹಿಡಿದಿದ್ದಾರೆ, ಸೂರ್ಯಾಸ್ತ ಆಗುವಾಗ ಪರ್ವತದ ಹತ್ತಿರದಲ್ಲಿರ್ತಾನೆ ಅನ್ನೋ ಉದ್ದೇಶದಿಂದ ಆ ಕಿರಣಗಳ ಮುಖಾಂತರ ಪರ್ವತವನ್ನ ಗಟ್ಟಿಯಾಗಿ ಹಿಡಿದಿದ್ದಾನೆ. ತನ್ನ ಯಾರೂ ಕೂಡ ಎಳೆದು ಹಾಕಬಾರದು, ಮುಳುಗಿಸಬಾರದು ಅಂತ ಅಷ್ಟೆಲ್ಲ ಗಟ್ಟಿ ಹಿಡಿದುಕೊಂಡಿದ್ದಾನಂತೆ. ಆದರೂ ಕೂಡ ಸಮುದ್ರ ಅವನು ಮುಳುಗಿಸ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಸರಿತ್ಪತಿ ಯಾಕೆ ಮುಳುಗಿಸ್ತಾ ಇದ್ದಾನೆ ಅಂತಂದ್ರೆ, ಆ ಸೂರ್ಯ ಏನ್ ಮಾಡ್ತಾ ಇದ್ದಾನೆ, ಸೂರ್ಯ ಎಲ್ಲ ನದಿಗಳ ನೀರನ್ನೆಲ್ಲ ಹೀರ್ತಾ ಇದ್ದಾನಲ್ಲ. ಸರಿ ಶರೀರ ವಿಶೋಷಕಂ, ತನ್ನ ಮಡದಿಯರ ಶರೀರವನ್ನ ಶೋಷಣೆಗೊಳಿಸುವಂತ ಸೂರ್ಯನನ್ನ ಸಹಿಸಲಿಲ್ಲ ಸಮುದ್ರ, ಆದ್ದರಿಂದ ಅವರನ್ನ ಹಿಡಿದು ಮುಳುಗಿಸಿಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸರಿತ್ ಶರೀರ ವಿಶೋಷಕಂ ತತ್ಪತಿ ರಗ್ರಸಿತ್ತಂ, ಸರಿತ್ಪತಿ ಅಲ್ವಾ ಸಮುದ್ರ, ಆದ್ದರಿಂದ ಸಮುದ್ರದಲ್ಲಿ ಮುಳುಗುತ್ತಾನೆ ಅಂತ ನೋಡುವ ಕಣ್ಣಿಗೆ ಸಮುದ್ರದಲ್ಲಿ ಸೂರ್ಯ ಮುಳುಗಿದ. ಅದನ್ನ ರಾಜರ ಸೊಗಸಾಗಿ ವರ್ಣನೆ ಮಾಡ್ತಾರೆ. ಸಮುದ್ರನೇ ಮುಳುಗಿಸಿದ ಅವನನ್ನ, ಯಾಕೆ, ತನ್ನ ಮಡದಿಯರ ಶರೀರವನ್ನು ಶೋಷಣೆಗೊಳಿಸ್ತಾ ಇದ್ದಾನೆ, ಸರಿತ ನದಿಗಳ ಶರೀರವನ್ನು ಮುಳುಗಿಸ್ತಾ ಇದ್ದಾನೆ, ಆದ್ದರಿಂದ ಅದನ್ನು ಸಹಿಸದ ಸಮುದ್ರ ಅವನನ್ನು ಮುಳುಗಿಸ್ತಾ ಇದ್ದಾನೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಸೂರ್ಯಾಸ್ತವನ್ನು ವರ್ಣನೆ ಮಾಡ್ತಾ ನಂತರದಲ್ಲಿ ಚಂದ್ರೋದಯ ಆಗಿದೆ, ಚಂದ್ರ ಉದಯಿಸಿ ಬಂದಿದ್ದಾನೆ, ಪೂರ್ವ ದಿಕ್ಕಿನಲ್ಲಿ ಚಂದ್ರ ಉದಯಿಸ್ತಾ ಇದ್ದಾನೆ, ಪಶ್ಚಿಮ ದಿಕ್ಕಿನಲ್ಲಿ ಸಮುದ್ರದಲ್ಲಿ ಸೂರ್ಯಾಸ್ತ ಆಯಿತು, ಪೂರ್ವದಲ್ಲಿ ಚಂದ್ರ ಉದಯ ಆಯಿತು. ಚಂದ್ರ ಕಳಂಕಿಯಾಗಿದ್ದಾನೆ, ಇದಕ್ಕೆ ಎಲ್ಲ ಕವಿಗಳು ಕೂಡ ಚಂದ್ರನಲ್ಲಿ ಕಳಂಕಿಯಾಗಿದೆ, ಅದಕ್ಕೆ ಒಬ್ಬೊಬ್ಬರು ಒಂದು ರೀತಿ ವರ್ಣನೆ ಮಾಡ್ತಾರೆ. ಅಂಕಂ ಕೇಪಿ ಶಶಂಕಿರೆ, ಚಂದ್ರನಲ್ಲಿ ಕಳಂಕ ಯಾಕಿದೆ ಅಂದ್ರೆ ಅದು ಆ ಜಿಂಕೆ ಅಲ್ಲಿದೆ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಮೊಲ ಇದೆ ಅಂತ ಹೇಳ್ತಾರೆ, ಏನೋ ಬೇರೆ ಬೇರೆ ಏನೋ ಹೇಳ್ತಾರೆ, ಇನ್ನು ಭೂಮಿಯ ನೆರಳಿದೆ ಅಂತ ಕೆಲವರು ಹೇಳ್ತಾರೆ, ಏನೇನೋ ಹೇಳ್ತಾರೆ. ಚಂದ್ರನಲ್ಲಿ ಆ ಕಪ್ಪು ಯಾಕೆ ಕಾಣಿಸ್ತಾ ಇದೆ ಅಂದ್ರೆ ಒಂದೊಂದು ಕಾರಣವನ್ನು ಕೊಡ್ತಾರೆ. ವಾದರಾಜರು ಹೇಳ್ತಾರೆ ಚಂದ್ರನಲ್ಲಿ ಕಳಂಕ ಯಾಕಿದೆ ಗೊತ್ತಾ, ಗತೇ ದಿಶಾಂಭರ್ತರಿ ದೇಶ ಮನ್ಯಂ, ಸೂರ್ಯ ಪಶ್ಚಿಮ ದಿಕ್ಕಿಗೆ ಹೋದ, ಮುಳುಗಿದ, ಪೂರ್ವ ಅಭಿಮಾನಿ, ಪೂರ್ವದಲ್ಲಿ ಉದಯಿಸುವ ಯಜಮಾನ ಅದು ಸೂರ್ಯ, ಸೂರ್ಯ ಪಶ್ಚಿಮಕ್ಕೆ ಹೋದ ಅಂತ ಪೂರ್ವ ದಿಕ್ ಅದು ಹೆಣ್ಣು ನೋಡಿ, ದಿಗಂಗನೆ ಅಂತ ಕರೀತಾರೆ, ದಿಕ್ಕೆಂಬುವಂತಹ ಅಂಗನೆ ಅಂತ. ಪೂರ್ವ ದಿಕ್ಕಾಭಿಮಾನಿ ಅಂತ ಪೂರ್ವ ದಿಕ್ಕಿನಲ್ಲಿ ಉದಯಿಸುವಂತಹ ಸೂರ್ಯ ಪಶ್ಚಿಮಕ್ಕೆ ಹೋದ ಅಂತ ಆ ಪೂರ್ವ ದಿಗಂಗನೆ ಹತ್ರ ಚಂದ್ರ ಬಂದ ನೋಡಿ, ಪರನಾರಿಯ ಹತ್ರ ಚಂದ್ರ ಬಂದಿದ್ದರಿಂದ ಅವನು ಕಳಂಕಿ ಆಗಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಗತೇ ದಿಶಾಂಭರ್ತರಿ ದೇಶ ಮನ್ಯಂ, ಆ ದಿಗಧಿಪತಿಯಾದಂತಹ ಸೂರ್ಯ ಪಶ್ಚಿಮಕ್ಕೆ ಹೋದಾಗ ಪರನಾರಿ ಹತ್ತಿರಕ್ಕೆ ಚಂದ್ರ ಬಂದಿದ್ದರಿಂದ ಅವನು ಕಳಂಕಿ ಆಗಿದ್ದಾನೆ ಅಂತ ವರ್ಣನೆ ಮಾಡ್ತಿದ್ದಾರೆ. ಅದರಿಂದ ಅವನಲ್ಲಿ ಕಪ್ಪಿದೆ ಅಂತ. ಚಂದ್ರೋದಯ ಆಗಿದೆ, ಕೃಷ್ಣ ವೃಂದಾವನದಲ್ಲಿ ರಾತ್ರಿಯ ಸಂದರ್ಭದಲ್ಲಿ ಮಧುರವಾಗಿ ವೇಣುಗಾನವನ್ನು ಮಾಡ್ತಾ ಇದ್ದಾನೆ. ವೃಂದಾವನದ ಸುಮಧುರವಾದ ಪ್ರದೇಶದಲ್ಲಿ ಕೃಷ್ಣ ಒಂದು ಗಿಡದ ಅಡಿಯಲ್ಲಿ ನಿಂತುಕೊಂಡು ಮಧುರವಾಗಿ ವೇಣುಗಾನವನ್ನು ಮಾಡ್ತಾ ಇರ್ತಾನೆ. ಈ ಕೃಷ್ಣ ಅಲ್ಲಿ ನಿಂತುಕೊಂಡಾಗ ಆ ವೃಕ್ಷದ ಶಾಖೆಗಳ ಮುಖಾಂತರ ಚಂದ್ರನ ಕಿರಣ ಹಾದು ಬಂದು ಭಗವಂತನ ಕೃಷ್ಣನ ಪಾದಕ್ಕೆ ತಾಗತಾ ಇದೆ ಅಂತ, ಅದು ಪ್ರಾರ್ಥನೆ ಮಾಡಿಕೊಂಡಂತಿದೆ ಅಂತ. ವಿಶ್ವಸ್ಯ ಮೋಹನ ಇತೀಶ ಯಶೋ ಮದೀಯಂ ವಿಸ್ತಾರಯೇ ಹಲಲನಾ ಸಹಿತೋ ವಿಹತ್ಯ ಇತ್ಯರ್ಥನಾಕೃತಿ ವರಕ್ಷತಲ ಪ್ರವಿಷ್ಟೈ ಕೃಷ್ಣಂ ಹಿಮಾಸ್ಪೃಶತಿ ಹೃತ್ಯ ಕರೈರ್ ಹಿಮಾಂಶು. ಅದು ಪ್ರಾರ್ಥನೆ ಮಾಡಿಕೊಳ್ಳುವಂತೆ ಚಂದ್ರನ ಕಿರಣ ಆ ವೃಕ್ಷಗಳ ರೆಂಬೆ ಕೊಂಬೆಗಳ ಮುಖಾಂತರ ಹಾದು ಬಂದು ಕೃಷ್ಣನ ಪಾದಕ್ಕೆ ಮುಟ್ತಾ ಇದೆ. ಅದು ಹೇಳ್ತಾ ಇದೆ, ಕೃಷ್ಣ ನೀನು ಜಗನ್ಮೋಹಕ, ಜಗನ್ಮೋಹಕ ನೀನು, ಜಗನ್ಮೋಹಕನಾದ ನೀನು ನಮಗೂ ಕೂಡ ಸ್ವಲ್ಪ ಮೋಹಕ ಶಕ್ತಿಯನ್ನು ಕೊಡು ಅಂತ ಚಂದ್ರ ಪ್ರಾರ್ಥನೆ ಮಾಡಿಕೊಳ್ಳುವಂತೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದ. ಹೀಗೆ ಚಂದ್ರ, ಹುಣ್ಣಿಮೆಯ ಚಂದ್ರ ಪೂರ್ಣನಾಗಿ ನಿಂತಿದ್ದಾನೆ. ಅಂತಹ ಶರದ್ ಋತುವಿನ ಸಂದರ್ಭಗಳಲ್ಲಿ ಕೃಷ್ಣ ರಾತ್ರಿಯಲ್ಲಿ ಮಧುರವಾಗಿ ವೇಣುಗಾನವನ್ನು ಮಾಡ್ತಾ ಇದ್ದಾನೆ. ಛಿದ್ರಂ ನಿಗುಹ್ಯ ಮುರಲಿಂ ಮುರಜಿಚ್ಚು ಚುಂಬೆ, ಕೃಷ್ಣ ಆ ರಂಧ್ರಗಳನ್ನೆಲ್ಲ ಮುಚ್ಚಿ ವೇಣುಗಾನವನ್ನು ಮಾಡ್ತಾ ಇದ್ದಾನೆ. ಮಧುರವಾದ ವೇಣುಗಾನವನ್ನು ಮಾಡಿದಾಗ ಮಧುರ ನಿನದ ಭಾಗ ಕಿಂನ ಸಾಧ್ಯಂ ಹಿ ಲೋಕೆ. ಅದೊಂದು ಬರೀ ಬಿದಿರು, ಅದರಲ್ಲಿ ಏನಿಲ್ಲ, ಒಣಗಿದ ಬಿದಿರು. ಒಣಗಿದ ಬಿದಿರಾದರೂ ಕೂಡ ಅದು ಏನ್ ಮಾಡ್ತಾ ಇದೆ, ಎಲ್ಲರನ್ನ ಸೆಳೀತಾ ಇದೆ, ಹತ್ತಿರ ಸೆಳೀತಾ ಇದೆ, ಅವರಲ್ಲಿರುವಂತಹ ಜಗಳವನ್ನು ದೂರ ಮಾಡ್ತಾ ಇದೆ, ವೈರವನ್ನು ದೂರ ಮಾಡ್ತಾ ಇದೆ, ಅವರಿಗಿರುವಂತಹ ದುಃಖವನ್ನು ದೂರ ಮಾಡುತ್ತೆ, ಆನಂದವನ್ನು ಕೊಡುತ್ತೆ, ಇಷ್ಟೆಲ್ಲ ಮಾಡುತ್ತೆ. ಅದು ಹೇಗ್ರಿ, ಒಣಗಿದ ಅಚೇತನವಾದ ಬಿದಿರಿನ ಕಡ್ಡಿಗೆ ಕೋಲಿಗೆ ಅಷ್ಟೊಂದು ಶಕ್ತಿ ಹೇಗೆ ಅಂತಂದ್ರೆ, ಅದಕ್ಕೆ ವಾದರಾಜರು ವರ್ಣನೆ ಮಾಡ್ತಾರೆ, ಮಧುರ ನಿನದ ಭಾಜಾಂ ಕಿಂ ನ ಸಾಧ್ಯಂ ಹಿ ಲೋಕೆ ಅಪರ ವಶಮಪೀಶಂ ಸ್ವಾನು ರಕ್ತಂ ವಿಧತ್ತೆ. ಈ ಕೃಷ್ಣ ನೋಡಿ, ಯಾರಿಗೂ ಸಿಗೋನಲ್ಲ ಅವನು. ಕೃಷ್ಣ ಯಾರ ಕೈಗೂ ಸಿಗದಂತಹ ವ್ಯಕ್ತಿ, ಅಂತಹ ಕೃಷ್ಣ ಈ ಕೊಳಲನ್ನು ಹಿಡಿದುಕೊಂಡಿದ್ದಾನೆ. ಅಂದ್ರೆ ಕೃಷ್ಣನನ್ನ ತನ್ನ ವಶವನ್ನ ಮಾಡಿಕೊಂಡಿದ್ದ ಕೊಡಲು, ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ, ಅದಕ್ಕೆ ರಾಜರು ಹೇಳ್ತಾರೆ ಅದರಲ್ಲಿ ಒಂದು ಗುಣ ಇದೆ. ಆ ಒಂದು ಗುಣ ಇಷ್ಟೆಲ್ಲ ಕೆಲಸ ಮಾಡುತ್ತೆ, ಯಾರಿಗೂ ವಶನಾಗದ ಭಗವಂತನ ತನ್ನ ವಶವನ್ನ ಮಾಡ್ಕೊಳ್ಳುತ್ತೆ, ವೈರ ಇರುವಂಥವರಿಗೆ ವೈರವನ್ನು ಬಿಡಿಸುತ್ತೆ, ದುಃಖ ಇರುವಂಥವ್ರ ದುಃಖವನ್ನು ಶಮನ ಮಾಡುತ್ತೆ, ಎಲ್ಲರನ್ನ ಹತ್ತಿರ ಸೆಳೆಯುತ್ತೆ. ಇಷ್ಟೆಲ್ಲ ಕೆಲಸ ಅದೊಂದರಲ್ಲಿ ಆಗತ್ತೆ. ಯಾಕೆ, ಅದರಲ್ಲಿ ಒಂದು ಗುಣ ಇದೆ. ಏನು? ಮಧುರ ನಿನದ, ಮಧುರವಾದ ಮಾತಿದೆ ನೋಡಿ, ಮಧುರವಾದ ಮಾತು ಎರಡೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಕೊಳಲು ಅದರಲ್ಲಿ ಮತ್ತಿನ್ನೇನಿಲ್ಲ, ಒಣಗಿದ ಬಿದಿರಷ್ಟೇ. ಆದರೆ ಅದರಲ್ಲಿ ಒಂದಿದೆ, ಏನು? ಮಧುರವಾದ ಮಾತಿದೆ, ಮಧುರವಾದ ಧ್ವನಿ ಇದೆ. ಮಧುರವಾದ ಧ್ವನಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡುತ್ತೆ ಅಂತನ್ನೋದನ್ನ ರಾಜರು ತೋರಿಸ್ತಾ ಇದ್ದಾರೆ. ಹೃದ್ಗಂ ಹೃದ್ಯನುರಂಜಯನ್ ಸಭಯಸ ಸಂಹರ್ಷಯನ್ ಕರಶಯನ್ ಗೋಪಸ್ತ್ರೀ ನಿಕರಸ್ಯ. ಕೃಷ್ಣ ಮಧುರವಾಗಿ ಗಾನ ಮಾಡ್ತಾ ಇದ್ದಾನೆ. ಹೃದ್ಗಂ ಹೃದ್ಯನುರಂಜಯನ್, ಎಲ್ಲರ ಮನಸ್ಸನ್ನು ಕದೀತ, ಅವರನ್ನೆಲ್ಲ ಕರಶಯನ್, ಅವರನ್ನು ಹತ್ತಿರ ಸೆಳೀತಾ ಇದ್ದಾನೆ. ಎಲ್ಲ ಗೋಪಿಕಾಸ್ತ್ರೀಯರು ಎಲ್ಲರೂ ಕೂಡ ಕೃಷ್ಣ ಹತ್ತಿರಕ್ಕೆ ಬರ್ತಾ ಇದ್ದಾರೆ. ಸುರಾನ್ ವಿನಮಯನ್, ದೇವತೆಗಳು ತಲೆವಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಸಿದ್ಧಾನ್ ಸಂತ್ರಪಯನ್, ಸಿದ್ಧರಿಗೆ ಸಿದ್ಧರು ಅಂತ ಅವ್ರ ಹೆಸರು, ಸಾಧ್ಯರಲ್ಲ ಅವರು, ಅವರು ಸಿದ್ಧರು. ಯಾಕೆ ಸಿದ್ಧರು ಅಂತಂದ್ರೆ ಅವರಲ್ಲಿ ಕಲೆಗಳೆಲ್ಲವೂ ಕೂಡ ಸಿದ್ಧ, ಆದ್ದರಿಂದ ಅವರನ್ನ ಸಿದ್ಧ ಅಂತ ಕರೀತಾರೆ. ಅವರಲ್ಲಿ ಕಲೆಗಳೆಲ್ಲವೂ ಕೂಡ ಇವೆ, ಆದ್ದರಿಂದ ಅವರನ್ನು ಸಿದ್ಧರು ಅಂತ ಕರೀತಾರೆ. ಅವರಿಗೆ ಕಲೆಗಳು ಬರಬೇಕಾಗಿಲ್ಲ, ಅವರಲ್ಲಿ ಕಲೆಗಳಿವೆ. ಅಂತಹ ಸಿದ್ಧರೇನಿದ್ದಾರೆ ಅವರು ಕೃಷ್ಣ ಕೊಳಲನ್ನು ನಂಬಿಸ್ತಿರಬೇಕಾದ್ರೆ ಸಂತ್ರಪಯನ್ ನಾಚಿ ತಲೆ ತಗ್ಗಿಸ್ತಾ ಇದ್ದಾರೆ. ಕೃಷ್ಣನ ತರ ಕೊಳಲನ್ನ ನುಡಿಸಲಿಕ್ಕೆ ತಮಗೆ ಬರೋದಿಲ್ಲ ಅಂತ ಕಲಾವಿದರಾದ ಸಿದ್ಧರು ತಲೆ ತಗ್ಗಿಸಿ ನಾಚ್ತಾ ಇದ್ದಾರೆ. ಯಾಕೆ? ಕೃಷ್ಣ ಅಷ್ಟು ಮಧುರವಾಗಿ ಗಾನನ ಮಾಡ್ತಾ ಇದ್ದಾನೆ. ಸಿದ್ಧಾನ್ ಸಂತ್ರಪಯನ್ ಸುರಾನ್ ವಿನಮಯನ್ ವೇಣುಂ ಕುಪೋಶಾಚ್ಯುತಃ. ಹೀಗೆ ಕೃಷ್ಣ ವೇಣುನಾದವನ್ನು ಮಾಡ್ತಾ ಇದ್ದಾನೆ, ವೇಣುಗಾನವನ್ನು ಮಾಡ್ತಾ ಇದ್ದಾನೆ. ಮಧುರವಾಗಿ ಕೊಳಲನ್ನ ಕೃಷ್ಣ ಓದ್ತಾ ಇದ್ದಾನೆ. ಸಜಗತಿ ಯದುನಾಥ ಶ್ರಾವಿತಾನೇಕ ಗೀತ ಕರಧೃತವರ ವೇಣು ಕಾಮಿನೀ ಕಾಮಧೇನು ಸುಲಲಿತ ವನಮಾಲ ಸುಂದರ ಪಂಗಲೀಲ ಸಜಲ ಜಲದ ಮೂರ್ತಿ ಸಾಧುವಿರ ಗೀತ ಕೀರ್ತಿ. ಇವತ್ತು ಯಾರಾದರೂ ಕೊಳಲನ್ನು ನುಡಿಸಿದರೆ ನಮಗೆ ಆನಂದ ಆಗತ್ತೆ. ಒಬ್ಬ ಸಾಮಾನ್ಯನಾದ ವ್ಯಕ್ತಿ ಕೊಳಲನ್ನು ನುಡಿಸಿದರೆ ಆನಂದ ಆಗತ್ತೆ. ಇವತ್ತು ಕೊಳಲನ್ನು ನುಡಿಸುವಂತಹ ವ್ಯಕ್ತಿ ಸಾಮಾನ್ಯನಾದವನಲ್ಲ, ಕಲಾವಿದರ ಕಲೆಗಳಿಂದ ಆರಾಧ್ಯನಾದ ದೇವ. ಕೃಷ್ಣನೇ ಕೊಳಲನ್ನು ನುಡಿಸ್ತಾ ಇದ್ದಾನೆ, ಕೃಷ್ಣನೇ ಕೊಳಲನ್ನು ನುಡಿಸ್ತಾ ಇದ್ದಾನೆ, ಮಧುರವಾದ ಗಾನವನ್ನು ಮಾಡ್ತಾ ಇದ್ದಾನೆ, ಅನೇಕ ಆಲಾಪನೆಗಳನ್ನು ಮಾಡ್ತಾನಂತೆ, ಅನೇಕ ಗಾನಗಳನ್ನ ಅನೇಕ ರಾಗಗಳಲ್ಲಿ ಅನೇಕ ಗಾನಗಳನ್ನು ಹಾಡ್ತಾ ಇದ್ದಾನಂತೆ ಕೃಷ್ಣ. ವೃಂದಾವನದ ಮಧುರವಾದ ಪ್ರದೇಶದಲ್ಲಿ ಯಮುನೆಯ ದಡದಲ್ಲಿ ಕೃಷ್ಣ ನಿಂತು ಸುಂದರ ಪಾಂಗಲೀಲಃ ಒಳ್ಳೆಯ ಅನುಗ್ರಾಹಕವಾದ ಮೋಹಕವಾದ ಕೃಷ್ಣನ ನೋಟ, ಹಾಗೆ ಕೊರಳಿನಲ್ಲಿ ಸುಂದರವಾದ ವನಮಾಲೆಯನ್ನು ಹಾಕಿಕೊಂಡಿದ್ದಾನೆ. ಸುಂದರನಾದ ವ್ಯಕ್ತಿ ಕೃಷ್ಣನ ಆ ಶರೀರ, ಕೃಷ್ಣನ ಸ್ಮರಣೆ ಮಾಡಿದರೆ ಆನಂದ ಆಗತ್ತೆ. ಕೃಷ್ಣ ಅಷ್ಟು ಮನಮೋಹಕನಾದ ಮನ್ಮಥ, ಮನ್ಮಥ ಮನ್ಮಥನ ತಂದೆ ಅಂತಹ ಕೃಷ್ಣ ವೃಂದಾವನದಲ್ಲಿ ನಿಂತುಕೊಂಡು ಮಧುರವಾಗಿ ಕೊಳಲನ್ನು ನುಡಿಸ್ತಿರಬೇಕಾದ್ರೆ ಎಲ್ಲರೂ ಓಡಿ ಬರ್ತಾ ಇದ್ದಾರಂತೆ. ಎಲ್ಲರೂ ಕೃಷ್ಣನ ಕೊಳಲಿನ ಧ್ವನಿಯನ್ನು ಕೇಳಿ ಓಡೋಡು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿದ ಸರ್ಪಗಳೆಲ್ಲ ಬಂದಿವೆ, ಸರ್ಪಗಳ ಪಕ್ಕದಲ್ಲಿ ನವಿಲು ನಿಂತುಕೊಂಡಿದೆ ಅಂತ, ಹಸು ನಿಂತುಕೊಂಡಿದೆ, ಅದರ ಪಕ್ಕದಲ್ಲಿ ಹುಲಿ ನಿಂತುಕೊಂಡಿದೆ, ಅದರ ಪಕ್ಕದಲ್ಲಿ ಜಿಂಕೆ ನಿಂತುಕೊಂಡಿದೆ, ಜಿಂಕೆ ಬಾಯಲ್ಲಿ ಹುಲ್ಲಿದೆ ಅಂತ, ಆ ಹುಲ್ಲನ್ನ ಅಗಿತಾ ಇತ್ತಂತ. ಕೃಷ್ಣನ ಕೊಳಲಿನ ಧ್ವನಿಯನ್ನು ಕೇಳಿದ ಕ್ಷಣ ಆ ಹುಲ್ಲನ್ನು ಹಾಗೆ ಹಿಡ್ಕೊಂಡಿದೆ ಅಂತ. ಯಾಕೆಂತಂದ್ರೆ ಹುಲ್ಲನ್ನು ಅಗಿತಾ ಇತ್ತು ಅಂತಂದ್ರೆ ಕೊಳಲಿನ ಧ್ವನಿ ಕೇಳಿಸೋದಿಲ್ಲ ನೋಡಿ. ನಾವು ಬಾಯಲ್ಲಿ ಹಾಕೊಂಡು ನಾವು ಅಗಿತಾ ಇದ್ದೀನಿ ಅಂದ್ರೆ ಅವಾಗ ಇನ್ನೊಬ್ರು ಹೇಳೋದು ಕೇಳಿಸೋದಿಲ್ಲ. ಈ ಚಕ್ಕಲೆಯನ್ನು ಕಡಿತಾ ಇದ್ದೀನಿ ಅಂದ್ರೆ ಇನ್ನೊಬ್ಬರು ಮಾತಾಡಿದ್ದು ಕೇಳಿಸೋದಿಲ್ಲ. ಅದು ಜೋರಾಗಿ ನಾವು ಬಾಯಿ ಕರೆದು ಹಾಗೆ ಕಚ್ಚಿದ್ರೆ ಇನ್ನೊಬ್ರಿಗೂ ಕೇಳಿಸುತ್ತೆ, ಹಿಂಸೆ ಆಗುತ್ತೆ. ಬಾಯಿ ಮುಚ್ಚಿ ಕಚ್ಚಿದ್ರೆ ಅವಾಗ ಇನ್ನೊಬ್ರು ಕೇಳೋದಿಲ್ಲ, ನಮ್ಮ ಕಿವಿಯಲ್ಲಿ ಮಾತ್ರ ಏನೋ ಭರ್ಭರವಾದ ಶಬ್ದ ನಡೀತಾ ಇರ್ತದೆ, ನಮಗೇನು ಕೂಡ ಕೇಳಿಸೋದಿಲ್ಲ. ಹಾಗೆ ಜಿಂಕೆ ಆಲೋಚನೆ ಮಾಡಿತಂತೆ, ನಾನು ಈ ಹುಲ್ಲನ್ನು ಕಚ್ಚುತ್ತಾ ಇದ್ದೇನೆ ಅಂದ್ರೆ ಕೃಷ್ಣ ನುಡಿಸಿದ ಕೊಳಲಿನ ಧ್ವನಿಯನ್ನು ಕೇಳಲಿಕ್ಕೆ ಆಗೋದಿಲ್ಲ ಅಂತ ಅದು ಬಾಯಿ ಹಾಗೆ ಹಿಡ್ಕೊಂಡಿದೆ ಅಂತೆ. ಹೊರಗೂ ಹಾಕಲಿಲ್ಲ, ಕಚ್ಚಲೂ ಇಲ್ಲ, ಆದ್ರೆ ಹಾಗೆ ಹಿಡ್ಕೊಂಡಿದೆ ಅಂತೆ ಕೃಷ್ಣ ಕೊಳಲಿನ ಧ್ವನಿಯನ್ನು ಕೇಳ್ತಾ ಇದೆ. ಯಮುನೆ ಹರಿಯುವ ಯಮುನೆ ಒಂದು ಕ್ಷಣ ನಿಂತುಕೊಂತಂತೆ, ಹರಿಯುವ ನದಿ ಒಂದು ಕ್ಷಣ ನಿಂತು ಕೃಷ್ಣನ ಕೊಳಲಿನ ಧ್ವನಿಯನ್ನು ಕೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಮಧುರವಾದ ಕೊಳಲಿನ ಧ್ವನಿಯನ್ನು ಕೃಷ್ಣ ಮಾಡ್ತಾ ಇದ್ದಾನೆ. ದೋಹಂ ಕಾಪಿ ವಿಹಾಯ ಕೃಷ್ಣ ಸುರಭಿಂ ದುಗ್ಧುಂ ಸಮಸ್ತೇಕ್ಷಿತಂ ತದ್ಬಿಂಬೋಷ್ಠ ಸುಧಾತಿ ಲುಬ್ಧ ಹೃದಯ ಭುಕ್ತಿಂ ವಿಸೃಜ್ಯಾಪರ ಕಾಂತಂ ಕಾಂಚನ ಸದ್ಗುಣಾರ್ಣವ ಭ್ರತೆ ಭರ್ತ್ರೇ ಸ್ಪೃಹಂ ಬಿಭ್ರತಿ ತೋಕಂ ಕೃಷ್ಣ ವಿಹಾರ ಯೋಗ್ಯ ವಿಭವ ಕನ್ನೇತಿ ಕಾಚಿತ್ ಗತ. ಕೃಷ್ಣ ಕೊಲ್ಲಿನ ಧ್ವನಿಯನ್ನು ಮಾಡ್ತಿರಬೇಕಾದ್ರೆ ಗೋಪಿಕಾ ಸ್ತ್ರೀಯರೆಲ್ಲ ಓಡಿ ಬರ್ತಾ ಇದ್ದಾರೆ. ಹೇಗೆ ಬಂದರು? ಒಬ್ಬೊಬ್ಬರೊಂದೊಂದು ರೀತಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದಾಸರದನ್ನ ಅನೇಕ ರೀತಿಯಲ್ಲಿ ತಮ್ಮ ಪದ್ಯಗಳಲ್ಲಿ ಕೊಂಡಾಡಿದ್ದಾರೆ. ರಾಜರು ಹೇಳ್ತಾರೆ, ಒಬ್ಬಳು ಹಾಲು ಕರಿತಾ ಇದ್ಲಂತೆ, ಹಾಲು ಕರಿತಾ ಇದ್ದವಳು ಅರ್ಧಕ್ಕೆ ಹಾಲು ಕರಿಯೋದನ್ನು ಬಿಟ್ಟು ಓಡಿ ಬರ್ತಾ ಇದ್ದಾಳಂತೆ. ಯಾಕೆ ಅಂತಂದ್ರೆ ಕಾಮಧೇನುವೇ ಬಂದು ಬೇಕಾದನ್ನು ಸುರಿಸುವಾಗ ನನ್ನ ಮನೆಯ ಈ ಕೇವಲ ಹಾಲನ್ನು ಕೊಡುವಂತಹ ಹಸುವನ್ನು ಯಾಕೆ ಕರಿಬೇಕು ಅಂತ ಹೇಳ್ತಾ ಇದ್ದ ಕಾಮಧೇನು ಕೃಷ್ಣ. ಕೃಷ್ಣ ಬೇಕಾದಷ್ಟು ಅಭೀಷ್ಟಗಳನ್ನು ಕೊಡ್ತಾ ಇದ್ದಾನೆ, ಅಂಥ ಕೃಷ್ಣ ಇರಬೇಕಾದ್ರೆ ಈ ಹಸುವಿನ ಹಾಲಿನಿಂದ ನಮಗೇನಾಗಬೇಕಾಗಿದೆ ಅಂತ. ದೋಹಂ ಕಾಪಿ ವಿಹಾಯ ಕೃಷ್ಣ ಸುರಭಿಂ, ಕೃಷ್ಣ ಎಂಬುವಂತಹ ಆ ಸಾಕ್ಷಾತ್ ಕಾಮಧೇನು ಇರಬೇಕಾದ್ರೆ ಈ ಹಸುವಿನ ಹಾಲಿನಿಂದ ನಮಗೇನಾಗಬೇಕಾಗಿಲ್ಲ ಅಂತ ಅವಳು ಬಿಟ್ಟು ಬರ್ತಾ ಇದ್ದಾಳೆ. ಇನ್ನೊಬ್ಳು ಊಟ ಮಾಡ್ತಾ ಇದ್ಲಂತೆ, ಭೋಜನವನ್ನು ಮಾಡ್ತಾ ಇರೋಳು ಅಲ್ಲೇ ಬಿಟ್ಟು ಬರ್ತಾ ಇದ್ದಾಳೆ. ಯಾಕೆ? ಕೃಷ್ಣ ಇರಬೇಕಾದ್ರೆ ನಮ್ಗೆ ಈ ಭೋಜನದಿಂದ ಏನಾಗಬೇಕಾಗಿದೆ, ನಮಗೆ ಅವನಿಂದ ತೃಪ್ತಿ ಆಗ್ತಿರಬೇಕಾದ್ರೆ ಈ ಭೋಜನದಿಂದ ನಮ್ಗೇನಾಗಬೇಕಾಗಿಲ್ಲ ಅಂತ ಅವಳು ಓಡಿ ಬರ್ತಾ ಇದ್ದಾಳೆ. ಇನ್ನೊಬ್ಳು ತೋಕಂ ಕೃಷ್ಣ ವಿಹಾರ ಯೋಗ್ಯ ವಿಭವ, ಇನ್ನೊಬ್ಳು ಮಗುವನ್ನು ಎತ್ಕೊಂಡಿದ್ಲಂತೆ, ಆ ಮಗುವನ್ನು ಆಟಾಡಿಸ್ತಾ ಇದ್ಲಂತೆ. ಆಟಾಡಿಸ್ತಾ ಇದ್ದವಳು ಕೃಷ್ಣನ ಕೊಳಲಿನ ಧ್ವನಿ ಕೇಳಿಸ್ತಂತೆ, ಆ ಮಗುವನ್ನು ಅಲ್ಲೇ ಬಿಟ್ಟು ಓಡಿ ಬರ್ತಾ ಇದ್ದಾಳೆ. ಚಿಕ್ಕ ಮಗು ಅದನ್ನಲ್ಲೇ ಬಿಟ್ಟು ಬರ್ತಾ ಇದ್ದಾಳು. ಯಾಕೆ? ಆ ಮಗುವನ್ನು ಹಿಡ್ಕೊಂಡೇ ಬರಬಹುದಾಗಿತ್ತಾರ, ಆ ಮಗುವನ್ನು ಯಾಕೆ ಬಿಟ್ಟು ಬಂದ ಅಂತಂದ್ರೆ, ಇಲ್ಲ ನಾನು ಹೀಗೆ ಹೋದರೆ ಕೃಷ್ಣ ತಪ್ಪು ತಿಳ್ಕೊಳ್ತಾನೆ, ನಾನು ಕನ್ಯೆ ಅಂತ ಭಾವಿಸುವೆ ಕೃಷ್ಣ ಅಂತ ಮಗುವನ್ನಲ್ಲೇ ಬಿಟ್ಟು ಬರ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದ. ಕಾಂತಂ ಕಾಂಚನ ಸದ್ಗುಣ ಅರ್ಣವಭ್ರತೆ ಭರ್ತರೇ ಸ್ಪೃಹಂ ಬಿಭ್ರತಿ ತೋಕಂ ಕೃಷ್ಣ ವಿಹಾರ ಯೋಗ್ಯ ವಿಭವ ಕನ್ನೀತಿ ಕಾಚಿತ್ ಗತ ಗೋಪ್ಯನ್ಯಂಜನ ರೋಷಿತಂ ಸ್ವನಯನಂ ಕುರುವಂತೆ ಗತ್ಸತ್ತರ ತಜ್ಞಾನಂಜನ ಪುಷ್ಟದೀರ್ಯ ಪದೋರ್ಭೂಷಂ ಸುದಷ್ಣೀತರ ಸಂಧಾಯಚ್ಯುತ ಸನ್ನಿಧಿಂ ಸಮಗಮ ಕೃಷ್ಣಂ ಸೇವಂ ತದಾ ತನ್ವಂತ್ಯ ಕರಭೂಷಣಂ ಮಮ ಭವೇತ್ ತತ್ಪಾದಯೋರ್ಭೂಷಣಂ. ಇನ್ನೊಬ್ಬಳು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಳ್ತಾ ಇದ್ಲಂತ, ಅವಳು ಕಾಡಿಗೆ ಹಚ್ಚಿಕೊಳ್ಳಬೇಕು ಅಂತ ಕಾಡಿಗೆ ತಗೋತಾ ಇದ್ದಾಳೆ. ಕೃಷ್ಣನ ಕೊಳಲಿನ ಧ್ವನಿ ಕೇಳಿಸ್ತು, ಕಾಡಿಗೆ ಅಲ್ಲೇ ಒರೆಸಿದ್ದಂತೆ ಓಡಿ ಬರ್ತಾ ಇದ್ದಾಳೆ. ಯಾಕೆಂದ್ರೆ ಕಾಡಿಗೆ ಹಚ್ಚಿಕೊಳ್ತಾ ನಿಂತ್ಕೊಂಡ್ರೆ ಮತ್ತೆ ಅಷ್ಟು ಹೊತ್ತು ಹೋಗುತ್ತೆ ನೋಡಿ, ಅದಕ್ಕೆ ಕೃಷ್ಣನ ಕೊಳಲಿನ ಧ್ವನಿ ಕೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, ಕಾಡಿಗೆ ಕಣ್ಣಿಗೆ ಅಲಂಕಾರ ಇಲ್ಲದೇನು ಹೋಗೋದು ಹೇಗೆ ಅಂತಂದ್ರೆ, ಯಾಕ್ರಿ ಕಾಡಿಗೆ? ಈ ಕಾಡಿಗೆ ಯಾಕೆ? ಕಾಡಿಗೆ ಆಗಲೇ ಇದ್ದೇ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದು ಕಾಡಿಗೆ? ಕೃಷ್ಣನ ದರ್ಶನ ಏನಿದೆ ಅದು ನಿಜವಾದ ಕಣ್ಣಿಗೆ ಕಾಡಿಗೆ ಅಂತ ಹೇಳ್ತಾ ಇದ್ದಾರೆ. ಕಣ್ಣಿಗೆ ಕಾಡಿಗೆ ಅಂದ್ರೆ ಇದು ಕಣ್ಣಿಗೆ ಕಾಡಿಗೆ ಅಲ್ಲ, ನಿಜವಾದ ಕಣ್ಣಿಗೆ ಕಾಡಿಗೆ ಅಂದ್ರೆ ಕೃಷ್ಣನ ದರ್ಶನವೇ ನಿಜವಾದ ಕಣ್ಣಿಗೆ ಕಾಡಿಗೆ ಅಂತ ಬರ್ತಾ ಇದ್ದಾಳೆ. ಇನ್ನೊಬ್ಬಳು ಕೈಗೆ ಹಾಕೊಳ್ಳುವಂತಹ ಆಭರಣವನ್ನು ಕಾಲಿಗೆ ಹಾಕೊಳ್ತಾ ಇದ್ದಾಳೆ, ಕಾಲಿಗೆ ಹಾಕೊಳ್ಳುವಂತಹ ಆಭರಣವನ್ನು ಕೈ ಹಾಕೊಳ್ತಾ ಇದ್ದಾಳೆ. ಯಾಕೆ ಹಾಗೆ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಅವಳು ತನ್ನ ಕರದಿಂದ ಭಗವಂತನ ಪಾದಪೂಜೆಯನ್ನು ಮಾಡಲಿಕ್ಕೆ ಹೊರಟಿದ್ದಾಳೆ, ಆದ್ದರಿಂದ ಅದಕ್ಕೆ ಕೈಗೆ ಆಭರಣ ಇಲ್ಲದೆ ಇದ್ರೂ ಚಿಂತೆ ಇಲ್ಲ. ಕೈಗೆ ಹಾಕೊಂಡಿದ್ದು ಕಾಲಿಗೆ ಹಾಕೊಂಡಿದ್ರು ಕೂಡ ಭಗವಂತನ ಪಾದಪೂಜೆ ಮಾಡಿದ್ದಲ್ಲ ಅಲ್ಲೇ ಕೈಗೆ ಆಭರಣ ಬಂದಾಯಿತು, ಆದ್ದರಿಂದ ಪ್ರತ್ಯೇಕ ಆಭರಣ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ತತ್ ಪಾದಯೋ ಭೂಷಣಂ, ಭಗವಂತನ ಪಾದಕ್ಕೆ ಪೂಜೆ ಮಾಡುವ ಕರಗಳಿಗೆ ಅದೇ ಭೂಷಣ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಕ್ತರಾದ ಆ ಗೋಪಿಕಾ ಸ್ತ್ರೀಯರು ಕೃಷ್ಣನ ಕೊಳಲಿನ ಧ್ವನಿಯನ್ನು ಕೇಳಿದ ಕ್ಷಣ ಓಡೋಡಿ ಬರ್ತಾ ಇದ್ದಾರೆ. ಓಡೋಡಿ ಬಂದಿದ್ದಾರೆ, ಕೃಷ್ಣ ಅವರನ್ನೆಲ್ಲ ನೋಡಿದ. ಕೃಷ್ಣ ಹೇಳ್ತಾ ಇದ್ದಾನೆ, ಯಾಕೆ ಬಂದ್ರಿ ನೀವೆಲ್ಲ? ಪಿತೃಭರ್ತೃ ಧನನ್ಯಾದೆ ಪರಿಚರ್ಯಾಯ ತೋರ್ಥದ ವ್ರಜತೌ ರಜಮೇವಾತಃ ಕುರುತ ಸ್ಮರತಾಂ ಹಿತಂ. ಕೃಷ್ಣ ಹೇಳ್ತಾ ಇದ್ದಾನೆ, ಈ ರಾತ್ರಿ ಹೊತ್ತು ನೀವೆಲ್ಲ ಬರೋದು ಸರಿಯಲ್ಲಪ್ಪ, ಅದು ಕಾಡಿಗೆ ಬರ್ತಾ ಇದ್ದೀರಿ, ಮನೆ ಹೆಣ್ಮಕ್ಳು ನೀವೆಲ್ಲ, ಹೀಗೆಲ್ಲ ಕಾಡಿಗೆ ಬಂದ್ರೆ ಏನಿದು? ಆದ್ದರಿಂದ ನಿಮ್ಮ ಕರ್ತವ್ಯ ಏನು? ನಿಮ್ಮ ತಂದೆ ತಾಯಿಂದಿರ, ಅತ್ತೆ ಮಾವಂದಿರ, ಸೇವೆಯನ್ನು ಮಾಡುವಂಥದ್ದು, ಅದನ್ನು ನೀವು ಮಾಡಬೇಕು, ಹೀಗೆ ಬರೋದು ಅದೆಲ್ಲ ಸರಿಯಲ್ಲ ಅಂತ ಕೃಷ್ಣ ಹೇಳಿದ್ದಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಯದೀಶತೇಶಂ ಹಿತಮೇವ ಕಾರ್ಯಂ ತದಂಗ ನಜ್ಞಾಪಯ ಗಂತುಮಸ್ಮನ್ ವಿಯೋಗದಗ್ಧೈರ್ಭತನ ಶರೀರೈಹಿ ಮಹಿಂನತಾಂ ಪ್ರೇತ ಮಹಿಂ ವಿಧೇಹಿ. ಕೃಷ್ಣ, ಅವರಿಗೆಲ್ಲ ಕಲ್ಯಾಣ ಉಂಟು ಮಾಡಬೇಕು ತಾನೆ, ಅವರಿಗೆಲ್ಲ ಒಳ್ಳೇದಾಗಬೇಕು ತಾನೆ, ಹಾಗಾದ್ರೆ ದಯವಿಟ್ಟು ನಮ್ಮನ್ನು ಕಳಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ ಗುಪ್ತಾಸ್ತ್ರ. ಯಾಕೆ ಅಂದ್ರೆ, ನಾವು ಹೋಗಲಿ ಅಂತಂದಾದ್ರೆ ನಿನ್ನನ್ನು ಬಿಟ್ಟು ಇಲ್ಲೇ ಬಿಟ್ಟು ನಾವು ಏನಾದರೂ ವೃಂದಾವನಕ್ಕೆ ಮರಳಿದೀವಿ ಅಂತಾದ್ರೆ ಆವಾಗ ಅದು ವೃಂದಾವನದ ಮಹಿ ಆಗಿರೋದಿಲ್ಲ, ಅದು ಪ್ರೇತ ಮಹಿ ಆಗತ್ತೆ ಅಂತ ಹೇಳ್ತಾ ಇದ್ದೆ. ವಿಯೋಗ ದಗ್ಧೈ, ನಿನ್ನ ನೀನು ಇಲ್ಲದೇನೆ, ನಿನ್ನ ಸ್ಮರಣೆಯಲ್ಲಿ ಬೆಂದ ನಾವು, ಅದರಿಂದ ನಮ್ಮ ಶರೀರ ಎಲ್ಲ ಭಸ್ಮವಾಗಿ ಇಡೀ ವೃಂದಾವನ ಅದು ವೃಂದಾವನ ಆಗಿರೋದಿಲ್ಲ, ಪ್ರೇತಮಹಿ ಆಗತ್ತೆ, ಅದರಿಂದ ಅವರಿಗೆ ಕಲ್ಯಾಣ ಅದರಿಂದ ಆಗೋದಿಲ್ಲ, ಅದನ್ನು ನಮ್ಮನ್ನು ಕಳಿಸಬೇಡ ಅಂತ ಕೃಷ್ಣನ ಕುರಿತು ಹೇಳ್ತಾ ಇದ್ದಾರೆ. ಕೃಷ್ಣ ಅನೇಕ ರೀತಿಯಲ್ಲಿ ಹೇಳ್ತಾನೆ, ಧರ್ಮೋ ನಭೋಯಂ ಶ್ರುತಿ ಸಂಗತಾಕ್ಷ. ಕೃಷ್ಣ ಹೇಳಿದಂತೆ, ಇದು ನಿಮ್ಮ ಧರ್ಮ ಅಲ್ಲ, ಇದು ಏನ್ ಮಾಡ್ತಾ ಇದ್ದೀರಿ ನೀವು, ಇದು ನಿಮ್ಮ ಧರ್ಮ ಅಲ್ಲ, ಹಿಂತಿರುಗಿ ಹೋಗಬೇಕು ಅಂತ ಇದ್ದಾರೆ. ಅದಕ್ಕೆ ಅವರಂತ ಹೇಳ್ತಾರೆ, ಧರ್ಮೋ ನಭೋಯಂ ಶ್ರುತಿ ಸಂಗತಾಕ್ಷ ಅಂತ ಅವ್ರು ಉತ್ತರ ಕೊಡ್ತಾರೆ. ಇದು ನಿಮ್ದು ಧರ್ಮೋ ನಭೋಯಂ, ಕೃಷ್ಣ ಹೇಳಿದ, ಧರ್ಮೋ ನಭೋಯಂ ಶ್ರುತಿ ಸಂಗತಾಕ್ಷ. ಹೇ ಶ್ರುತಿ ಸಂಗತಾಕ್ಷ, ಶ್ರುತಿ ಅಂದ್ರೆ ಕಿವಿ, ಶ್ರುತಿ ಸಂಗತಾಕ್ಷ ಕರ್ಣಾಂತ ನೇತ್ರ ಅಂತ ವರ್ಣನೆ ಮಾಡ್ತಾರೆ. ಕರ್ಣಾಂತ ನೇತ್ರ ಉಳ್ಳಂತಹ ಸ್ತ್ರೀಯರೇ, ಧರ್ಮ ನಾ ನಿಮಗೆ ಇದು ಧರ್ಮ ಅಲ್ಲ ಅಂತ ಕೃಷ್ಣ ಹೇಳಿದ್ದಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಧರ್ಮೋ ನವೋ ಎಂ ಶ್ರುತಿ ಸಂಗತಾಕ್ಷ, ನಾ ವಾಹ ಅಂತ ರಚನೆ ಮಾಡೋದಲ್ಲ, ಧರ್ಮೋ ನವಃ ಎಂ ಶ್ರುತಿ ಸಂಗತಾಕ್ಷ. ಅವ್ರು ಹೇಳ್ತಾ ಇದ್ದಾರೆ, ಕೃಷ್ಣ ಇದು ನಮಗೆ ನವಃ ಧರ್ಮ, ಇದು ಉಳಿದರ ಧರ್ಮ ಅಲ್ಲ, ಇದು ನಮಗೆ ಹೊಸ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಅದು ಗೋಪಿಕಾ ಸ್ತ್ರೀಯ ಧರ್ಮ ಆಗಿತ್ತು. ಕೃಷ್ಣನ ಹತ್ರ ಗೋಪಿಕಾ ಸ್ತ್ರೀ ಎಲ್ಲ ಓಡಿ ಹೋದರು, ಹಾಗೆ ಉಳಿದವರು ಕೂಡ ಮಾಡಬಹುದಲ್ಲ ಅಂತ ಕೇಳಿದರೆ, ಅದಕ್ಕೆ ಇದು ಉಳಿದವರ ಧರ್ಮ ಆಗೋದಿಲ್ಲ, ಗೋಪಿಕಾ ಸ್ತ್ರೀಯರ ಧರ್ಮ. ಯಾಕೆ? ಗೋಪಿಕಾ ಸ್ತ್ರೀಯರು ಯಾರು ಅಂತ ತಿಳಿದುಕೊಳ್ಳಬೇಕು ಮೊದಲಿಗೆ. ಗೋಪಿಕಾ ಸ್ತ್ರೀಯರು ಯಾರು ಅಂತ ತಿಳಿದುಕೊಂಡ್ರೆ ಆವಾಗ ಅದರ ಧರ್ಮ ಹೇಗೆ ಅಂತ ನಮಗೆ ಜ್ಞಾನ ಉಂಟಾಗುತ್ತೆ. ಗೋಪಿಕಾ ಸ್ತ್ರೀಯರು ಯಾರು? 16,108 ಜನರನ್ನ ಕೃಷ್ಣ ಮದುವೆ ಆಗ್ತಾನೆ, ಅದಲ್ಲದೆ ಗೋಪಕರ್ಣಿಕೆಯರ ಮದುವೆ ಆಗ್ತಾನೆ, ಅದಲ್ಲದೇನೆ ಇಲ್ಲಿ ಕೃಷ್ಣ ಗೋಪಿಕಾಸ್ತ್ರೀಯರೊಟ್ಟಿ ವಿಹಾರ ಮಾಡುತ್ತಾನೆ. 16,108 ಜನ ಅಂತಂದ್ರೆ ಅವರೆಲ್ಲ ಅಗ್ನಿಪುತ್ರರು, 16,100 ಜನ ಅವರ ಅಗ್ನಿಪುತ್ರರು, ಅದರಲ್ಲಿ 6 ಜನ ಷಣ್ಮಹಿಷಿಯರು, ಇಬ್ಬರು ಸಾಕ್ಷಾತ್ ಲಕ್ಷ್ಮಿ, ರುಕ್ಮಿಣಿ ಮತ್ತು ಸತ್ಯಭಾಮ ಸಾಕ್ಷಾತ್ ಲಕ್ಷ್ಮಿ, ಹಾಗೆ ಜಾಂಬವತಿ, ನೀಲಾ, ಭದ್ರಾ, ಮಿತ್ರವಿಂದ, ಕಾಳಿಂದಿ, ಲಕ್ಷಣ, ಇವರು 6 ಜನ ಷಣ್ಮಹಿಷಿಯರು, ಇನ್ನು 16,100 ಜನ ಅವರ ಅಗ್ನಿಪುತ್ರರು. ಈ ಗೋಪಿಕಾ ಸ್ತ್ರೀಯರು ಏನಿದ್ದಾರೆ, ಅವರೆಲ್ಲರೂ ಕೂಡ ಅಪ್ಸರಾ ಸ್ತ್ರೀಯರು. ಅಪ್ಸರಾ ಸ್ತ್ರೀಯರಾದ್ರಿಂದ ಅವರಿಗೆ ನಿಯತ ಪತಿ ಅಂತ ಇಲ್ಲ, ಆದ್ದರಿಂದ ಅವರಿಗೇನು ಧರ್ಮ ಆಗಿದೆ? ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಧರ್ಮೋ ನವೋಯಂ, ಇದು ಉಳಿದರ ಧರ್ಮ ಅಲ್ಲ, ಇದು ನಮ್ದು ಹೊಸ ಧರ್ಮ, ಇದು ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳ್ತಾ ಇದ್ದಾನೆ, ಮಾನ್ಯಂ ಭಜದ್ವಂ ರಮಣಂ ವಿಹಾಯ, ರಮಣಂ ವಿಹಾಯ ಅನ್ಯಂ ಮಾ ಭಜದ್ವಂ, ನಿಮ್ಮ ಪತೀಂದರನ್ನ ಹೊರತುಪಡಿಸಿ ಅನ್ಯಂ ಬೇರೆಯವರನ್ನ ಮಾ ಭಜದ್ವಂ ಸೇವಿಸಬೇಡಿ ಎಂದು ಕೃಷ್ಣ ಹೇಳಿದ್ದಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಮಾನ್ಯಂ ಭಜಾಮೋ ರಮಣಂ ವಿಹಾಯ, ಮಾ ಅನ್ಯಂ ಅಂತ ಅಲ್ಲಿ ಪದಚ್ಛೇದ ಮಾಡಿದ್ರೆ ಇಲ್ಲಿ ಸಮಸ್ತ ಪದ ಮಾನ್ಯಂ ಭಜಾಮಹ ರಮಣಂ ವಿಹಾಯ ಮಾನ್ಯಂ ರಮಣನಿಗಿಂತ ಮಿಗಿಲಾದಂತಹ ಭಗವಂತನನ್ನ ಭಜಿಸ್ತೇವೆ ಅಂತ ಗೋಪಿಗಸ್ತ ಉತ್ತರ ಕೊಡ್ತಾ ಇರ್ತಾರೆ. ಹಿತಾಹಿತಾಜ್ಞಾ ಬತಯೂಯ ಮಂಗನಾಯತೋಕ್ಯ ಧರ್ಮೇ ಮತಿರಸ್ತಿ ನಿಶ್ಚಲ. ಕೃಷ್ಣ ಹೇಳಿದಂತೆ ಏನ್ ನೀವು, ನಿಮಗೆ ಅಧರ್ಮದಲ್ಲಿ ಬುದ್ಧಿ ಇದೆ, ನಿಮಗೆ ಹಿತ ಯಾವುದು ಅಹಿತ ಯಾವುದು ಯಾವುದು ನಿಮಗೆ ಗೊತ್ತಿಲ್ಲ. ಹಿತ ಅಹಿತ ಅಜ್ಞಾ, ಹಿತ ಯಾವುದು ಅಹಿತ ಯಾವುದು ಯಾವುದು ನಿಮಗೆ ಗೊತ್ತಿಲ್ಲ, ಯಾಕೆ ಅಧರ್ಮದಲ್ಲಿ ನಿಮಗೆ ಬುದ್ಧಿ ಇದೆ ಅಂತ ಕೃಷ್ಣ ಹೇಳಿದಂತೆ. ಅದಕ್ಕೋರ್ ಅದೇ ಉತ್ತರ ಕೊಡ್ತಾ ಇದ್ದಾರೆ. ಹಿತಾಹಿತಜ್ಞಾ, ನಮ್ಗೆ ಹಿತ ಯಾವುದು ಅಹಿತ ಯಾವುದೆಲ್ಲ ಗೊತ್ತಿದೆ. ಹಿತಾಹಿತಜ್ಞಾ ವಯಮಚ್ಯುತ ಪ್ರಭು ಯಥೋಕ್ಯ ಧರ್ಮೇ ಮತಿ ರಸ್ತಿ ನಿಶ್ಚಲ. ಅಧರ್ಮದಲ್ಲಿ ನಮಗೆ ಬುದ್ಧಿ ಇದೆ, ಆದ್ದರಿಂದ ಹಿತ ಯಾವುದು ಅಹಿತ ಯಾವುದು ಎಲ್ಲ ನಮ್ಗೆ ಗೊತ್ತಿದೆ ಕೃಷ್ಣ ಅಂತ ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ಅದೇ ಉತ್ತರ ಆಯ್ತು ಅಂತಂದ್ರೆ ಹೇಳ್ತಾ ಇದ್ದಾರೆ. ಅಹಿತಿ ಅಹಿತಿ ಬ್ರಹ್ಮ ಅಂತ ಉಪನಿಷತ್. ಆ ಅಂತಂದ್ರೆ ಬ್ರಹ್ಮ ಅಂತ ಅರ್ಥ. ಅಧರ್ಮ ಅಂತಂದ್ರೆ ಬ್ರಹ್ಮನ ಧರ್ಮ. ಬ್ರಹ್ಮನ ಧರ್ಮದಲ್ಲಿ ನಮಗೆ ನಿಶ್ಚಲವಾದ ಮತಿ ಇದೆ, ಆದ್ದರಿಂದ ಭಗವಂತನ ಸೇವೆ ಮಾಡುವ ವಿಷಯದಲ್ಲಿ ನಮಗೆ ನಿಶ್ಚಲ ಮತಿ ಇದೆ, ಆದ್ದರಿಂದ ಹಿತ ಯಾವುದು ಅಹಿತ ಯಾವುದು ಎಲ್ಲ ನಮ್ಗೆ ಗೊತ್ತಿದೆ ಕೃಷ್ಣ ಅಂತ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಎಸ್ಸಾರ ಭಾಗ ಮನುಭೂಯ ಶಿರ ಶರೀರ ಭಾಜಂ ಶಿಷ್ಟಂ ಪ್ರಯಚ್ಛಸಿ ಕಿಲಾರ ಸಮಲ್ಪ ಭೋಗ್ಯಂ ದುಃಖಾತಿ ದೂರ ಗತಪಾರ ಸುಖೈಕ ಭಕ್ತು ತಸ್ಯೇಷ ಯೋಗ್ಯ ಮಹಿಳಂ ತವ ತರ್ಕಯಾಮಹ. ಕೃಷ್ಣ ಕುರಿತು ಹೇಳ್ತಾ ಇದ್ದಾರೆ, ಸಾರಭಕ್ತರು ನೀನಾದಂಥವ್ರು, ಆದ್ದರಿಂದ ನಿನ್ನ ಹತ್ತಿರ ಬಂದಿದ್ದೇವೆ. ಕಾಂತಸ್ಥ ಏವ ಯಸ್ಥೈರ್ಯ ಶೌರ್ಯ ಸೌಂದರ್ಯ ಸಾಗರ ಸುಖಸ್ಯಾಂತಕರಂ ಕಾಂತಂ ಅಪರಂ ತರ್ಕಯಾಮಹೇ. ಇದೊಂದು ಸ್ವಾರಸ್ಯವಾದ ಶಬ್ದವನ್ನ ಹೇಳ್ತಾ ಇದ್ದಾರೆ ರಾಜರು. ಕಾಂತ ಅಂತ ಪತಿಗೆ ಕರೀತಾರೆ, ಕಾಂತ ಅಂತ ಗಂಡನನ್ನ ಕಾಂತ ಅಂತ ಕರೀತಾರೆ. ಗೋಪಿಕಾಸ್ತ್ರ ಹೇಳ್ತಾರೆ, ಕಾಂತ ಅಂದ್ರೆ ನೀ ನಿಜವಾಗಿ ಕಾಂತ. ಯಾಕೆ? ಕಮು ಕಾಂತೋ ಮನೋಹರ ಅಂತ. ಕಾಂತಿಯುಕ್ತನಾದವನು ಕಾಂತ, ನಿನ್ನಲ್ಲಿ ಅದ್ಭುತವಾದ ಕಾಂತಿ ಇದೆ. ಸ್ಥೈರ್ಯ ಶೌರ್ಯ ಸೌಂದರ್ಯ ಇದೆಲ್ಲದರಿಂದ ಸಾಗರನಂತಿದ್ದವನು ನೀನು, ಆದ್ರಿಂದ ನೀನ್ ನಿಜವಾಗಿ ಕಾಂತ. ಉಳಿದವರು ಕಾಂತರೇ, ಆದರೆ ಈ ಅರ್ಥದಲ್ಲಿ ಕಾಂತರಲ್ಲ. ಅವರು ಯಾವ ಅರ್ಥದಲ್ಲಿ ಕಾಂತನಂದ್ರೆ, ಕ ಅಂತಂದ್ರೆ ಸುಖ ಅಂತ ಅರ್ಥ. ಕಂ ಸುಖ, ಸುಖಕ್ಕೆ ಅಂತಕರು ಅಂತಂದ್ರೆ ಸುಖವನ್ನು ಕೊನೆಗೊಳಿಸುವವರು ಅಂತ ಅರ್ಥ. ಅವರು ಅವರು ಕಾಂತರು ಯಾವ ದೃಷ್ಟಿಯಿಂದ ಅಂತಂದ್ರೆ, ಅವರು ಸುಖ ಕೊಡೋರಲ್ಲ, ಸುಖದ ಕೊನೆಗೊಳಿಸುವವರು, ಆದ್ದರಿಂದ ಅವರು ಕಾಂತರು ಅಂತ ಹೇಳ್ತಾ ಇದ್ದಾರೆ ಗೋಪಿಕಾಸ್ತ್ರೀಯರು. ಹೀಗೆ ಅದ್ಭುತವಾದ ಮಾತಿನಿಂದ ಅವರು ಕೃಷ್ಣನನ್ನ ಕೊಂಡಾಡ್ತಾ ಅವ್ರು ಹೇಳ್ತಾರೆ, ನಾರಾಯೋನಿಷು ಸಂಭವೇ ಸತಿ ಕತೆ ಶ್ರೀನಾಥನೋ ಮಾತ್ರತಾಂ ಮಾನ್ಯತ್ವಂ ಪಿತೃತಾಂ ಪ್ರಿಯತ್ವಮಗಮಂ ತತ್ಕುತ್ರ ಕುರು ಮೂರ್ಚನಂ ವೈರಂ ವಾ ಕತಿವಾರಮೇಶು ನ ಕೃತಂ ವಿಶ್ವಾಂತರಾತ್ಮನ್ ವಿಭೋ ತನ್ನಿತ್ಯಂ ಪಿತರಂ ಪತಿಂ ಚ ಜನನೀಂ ತ್ವಮೇವ ಸೇವಾಮಹೇ. ಕೃಷ್ಣ ನಿನ್ನನ್ನೇ ಸೇವೆ ಮಾಡ್ತೇವೆ, ಯಾಕೆ ಗೊತ್ತಾ? ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲ ತಂದೆ ತಾಯಿಂದ್ರೆ ಸೇವೆ ಮಾಡಬೇಕು, ಅತ್ತೆ ಮಾವಂದ್ರೆ ಸೇವೆ ಮಾಡಬೇಕು, ಅದು ನಿಮ್ಮ ಧರ್ಮ ಆಗಿದೆ ಅಂತಂದ್ರೆ, ಅದಕ್ಕವ್ರು ಹೇಳ್ತಾರೆ, ತಂದೆ ತಾಯಿಂದ್ರೆ ಸೇವೆ ಮಾಡಿ ಏನ್ ಮಾಡಬೇಕಾಗಿದೆ? ತಂದೆ ತಾಯಿಂದ್ರೆ ಸೇವೆ ಮಾಡೋದು ಯಾವ ಉದ್ದೇಶದಿಂದ? ಅತ್ತೆ ಮಾವಂದ್ರೆ ಸೇವೆ ಮಾಡೋದು ಯಾವ ಉದ್ದೇಶದಿಂದ? ಪತಿಯ ಸೇವೆ ಮಾಡೋದು ಯಾವ ಉದ್ದೇಶದಿಂದ? ಭಗವಂತನ ಪ್ರೀತಿಗೋಸ್ಕರ. ಭಗವಂತ ಅತ್ತೆ ಮಾವಂದಿರಲ್ಲಿ, ಪತಿಯಲ್ಲಿ, ತಂದೆ ತಾಯಂದಿರಲ್ಲಿ ಸನ್ನಿಹಿತನಾಗಿ ಅಲ್ಲಿ ಅನುಗ್ರಹ ಮಾಡ್ತಾ ಇದ್ದಾನೆ. ಶಿಷ್ಯನಿಗೆ ಗುರುವಿನಲ್ಲಿ ಭಗವಂತ ಸನ್ನಿಹಿತನಾಗಿ ಅನುಗ್ರಹ ಮಾಡ್ತಾನೆ. ಪತ್ನಿಗೆ ಪತಿಯಲ್ಲಿ ಸನ್ನಿಹಿತನಾಗಿ ಅನುಗ್ರಹ ಮಾಡ್ತಾನೆ. ಮಗನಿಗೆ ತಂದೆಯಲ್ಲಿ ಇದ್ದುಕೊಂಡು ಭಗವಂತ ಅನುಗ್ರಹ ಮಾಡ್ತಾನೆ. ಅನುಗ್ರಹಕ್ಕೆ ಅಧಿಷ್ಠಾನ, ಅಲ್ಲಿ ಭಗವಂತನ ಚಿಂತನೆಯನ್ನು ಮಾಡಿ ಅಲ್ಲಿ ಭಗವಂತನಿದ್ದಾನೆ, ಗಂಡ ಬೈತಾನೆ ಅಂತ ದುಃಖ ಪಡ್ಕೊಳ್ಳೋಕ್ಕಿಂತ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇರ್ತೇವೆ, ಅದರಲ್ಲಿ ತಪ್ಪಿರಬಾರದು, ತಪ್ಪದೇನೆ ಅಲ್ಲಿ ಭಗವಂತನ ಪೂಜೆ ಆಗಬೇಕು ಅನ್ನೋ ಉದ್ದೇಶದಿಂದ ಯಥಾಶಕ್ತಿ ನಮ್ಮ ಕೆಲಸವನ್ನು ಮಾಡ್ತಾ ಹೋಗು. ತಂದೆ ತಾಯಂದಿರು ಅಲ್ಲಿ ಭಗವಂತ ಸನ್ನಿಹಿತನಾಗಿರ್ತಾನೆ. ಅವರು ನಮ್ಮ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಸೇವೆಯನ್ನು ಸಲ್ಲಿಸಬೇಕು. ಅಲ್ಲಿ ಭಗವಂತನಿದ್ದಾನೆ, ಅವನು ಪ್ರೀತನಾಗಲಿ ಅಂತ ಉದ್ದೇಶ. ಇವರು ತಂದೆ ಪ್ರೀತರಾಗಬೇಕು, ತಂದೆ ಪ್ರೀತರಾಗಿ ಅನುಗ್ರಹ ಮಾಡಬೇಕು. ಅವರು ಅನುಗ್ರಹ ಮಾಡೋದ್ರ ಮುಖಾಂತರ ಭಗವಂತ ಅಲ್ಲಿ ಅನುಗ್ರಹ ಮಾಡ್ತಿದ್ದಾನೆ ಅಂತ ಅರ್ಥ. ಅವರು ಸಂತುಷ್ಟರಾದ್ರೆ ಒಳಗಿರುವ ಭಗವಂತ ಸಂತುಷ್ಟನಾಗಿರ್ತಾನೆ. ಅದನ್ನು ಚಿಂತನೆ ಮಾಡ್ತಾ ಅಲ್ಲಿ ತಂದೆ ತಾಯಂದಿರಲ್ಲಿ, ಅತ್ತೆ ಮಾವಂದಿರಲ್ಲಿ, ಗಂಡನಲ್ಲಿ ಸನ್ನಿಹಿತನಾದ ಭಗವಂತನ ಚಿಂತನೆ ಮಾಡ್ತಾ ಅಲ್ಲಿ ಪೂಜೆಯನ್ನು ಮಾಡಬೇಕು. ಕೃಷ್ಣ ನಾವು ಎಷ್ಟೊಂದು ಪೂಜೆ ಮಾಡೋಣ ಹೇಳು, ನಾವು ಯಾರನ್ನಂತೂ ಪೂಜೆ ಮಾಡೋಣ? ನಿಮ್ಮ ತಂದೆ ತಾಯಿನ ಯಾವ ತಂದೆ ತಾಯಿ ಅಂತ ಕೇಳ್ತಾರೆ ಗೋಪಿಕಾಸ್ತ್ರೀ. ಯಾವ ಜನ್ಮ ತಂದೆ ತಾಯಿ? ನಮ್ಗೆ ಎಷ್ಟು ಜನ್ಮ ಆಗಿದೆ? ಇದು ಒಂದೇ ಜನ್ಮನ ನಮಗೆ? ಎಷ್ಟು ಜನ್ಮ, ಎಷ್ಟು ಜನ್ಮದ ಪತಿಗಳು, ಎಷ್ಟು ಜನ್ಮ ತಂದೆ ತಾಯಿಂದಿರು? ಯಾವ ತಂದೆ ತಾಯಿಂದ ನಾವು ಸೇರ್ ಮಾಡೋಣ? ಈ ಜನ್ಮಕ್ಕೆ ಒಬ್ಬ ತಂದೆ ತಾಯಿ, ಇಲ್ಲೇನೋ ಮೆಚ್ಚಿಸ್ಕೊಳ್ಳೋಣ ಅಂತ ಇನ್ನೇನು ಒಂದು ಹಂತಕ್ಕೆ ಬರ್ತಾ ಇರ್ತೀವಿ, ಅಷ್ಟೊತ್ತಿಗೆ ಅದನ್ನು ಮೂಲವಾಗಿರುತ್ತೆ. ಪುನಃಜನ್ಮಕ್ಕೆ ಬರ್ತಾ ಇದೆ. ಬಂದಾಗ ಮತ್ತೆ ಬೇರೆನೇ ತಂದೆ ತಾಯಿ, ಮತ್ತೆಲ್ಲ ಬೇರೆ ಪ್ರತ್ಯೇಕ ಮತ್ತೆ ಪ್ರಾರಂಭ ಆಗತ್ತೆ, ಹೊಸ ಅಕೌಂಟ್ ಪ್ರಾರಂಭ ಆಯ್ತು ಅಲ್ಲಿಗೆ. ಹೀಗೆ ಜನ್ಮ ಜನ್ಮಗಳಲ್ಲಿ ನಮಗೆ ಬೇರೆ ಬೇರೆ ಹೊಸ ಹೊಸ ತಂದೆ ತಾಯಿಂದಿರಿದ್ದಾರೆ, ಹೊಸ ಹೊಸ ಅತ್ತೆ ಮಾವಂದಿರು, ಹೊಸ ಹೊಸ ಗಂಡಂದಿರು. ಆದ್ದರಿಂದ ದೇವತೆಗಳಿಗೆ ಆಗಬೇಕಾದ್ರೆ ನಿಯತ ಪತಿಪತ್ನಿಯರು, ಆದರೆ ಮನುಷ್ಯರಿಗೆ ಆಗುವಾಗ ಹಾಗೆ ನಿಯಮ ಇಲ್ಲ. ಪ್ರಾಣಿಗಳಿಗೆ ಮನುಷ್ಯರಿಗೆ ನಿಯಮವೇ ಇಲ್ಲ. ಆದ್ದರಿಂದ ಇದು ನಮಗೆ ಜನ್ಮಾಂತರದಲ್ಲಿ ಮುಗಿಯೋದೇ ಇಲ್ಲ. ನಾನಾಯೋಜಿಷು ಸಂಭವೇ ಸತಿ ಕತಿ ಶ್ರೀನಾಥನೋ ಮಾತೃತಾಂ ನಾಣ್ಯತ್ವಂ ಪಿತೃತಾಂ ಪ್ರಿಯತ್ವ ಮಗಮನ್ ತತ್ ಕುತ್ರ ಕುರುಮರ್ಚನ. ಅಲ್ಲಿ ನಾವು ಎಲ್ಲಿ ಪೂಜೆ ಮಾಡೋಣ? ಅದಲ್ಲದೇನೆ ನಾವು ಪೂಜೆ ಮಾಡೋಣ ಆಯ್ತು. ಕೃಷ್ಣ ಹೇಳ್ತಾನೆ, ನಿಮ್ಗೆ ಈ ಜನ್ಮದಲ್ಲಿ ಯಾರಿದ್ದಾರೆ ಅಲ್ಲಿ ಪೂಜೆ ಮಾಡಿ ಸಾಕು, ನಿಮಗೆ ಆ ಅಕೌಂಟ್ ಕ್ಲೋಸ್ ಮಾಡೋದಿಲ್ಲ, ಅದರೊಟ್ಟಿಗೆ ಹೊಸ ಮುಂದಿನ ಜನ್ಮದ ಅಕೌಂಟ್ ಸೇರಿಸ್ತೇವೆ ನಾವು ಅಂತ ಕೃಷ್ಣ ಹೇಳಿದ್ದಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಆಯ್ತಪ್ಪ ನೀನು ಸೇರಿಸ್ತಿಲ್ಲ ಅಂತ ಅನ್ನೋದಿಲ್ಲ, ಆದ್ರೆ ಏನ್ ಮಾಡೋಣ, ನಾವು ಪೂಜೆಯನ್ನು ಮಾಡ್ತೇವೆ ಇಲ್ಲ ಅಂತ ಅನ್ನೋದಿಲ್ಲ, ಆದ್ರೆ ನಮ್ಗೆ ಯಾವಾಗಲೂ ನೀನಲ್ಲಿರ್ತಿ ಹಾಗೆ ಹೀಗೆ ಅಂತ ದೃಢವಾದಂತಹ ಆ ಪ್ರತಿಕ್ಷಣದಲ್ಲಿ ಎಚ್ಚರ ಇರೋದಿಲ್ಲ. ಎಚ್ಚರ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಅವಾಗ ಎಲ್ಲೊಮ್ಮೆ ಸಿಟ್ಟಿಗೆಳ್ತೇವೆ, ಬೈತೇವೆ, ಅಥವಾ ಎದುರಿಗೆ ಬೈದೇ ಇದ್ರು ಮನಸ್ಸೊಳಗೇನು ಬೈಕೊಳ್ತೇವೆ. ಬೈಕೊಂಡಾಗ ಆಯ್ತಲ್ಲ, ಒಮ್ಮೆ ಬೈಕೊಂಡ್ರು ಕೂಡ ಮಾಡಿದ್ದು ಎಷ್ಟೋ ಸೋರಿ ಹೋಯ್ತು, ಮಡಕೆಗೆ ತೂತು ಬೀತು, ಎಲ್ಲ ಮಾಡಿ ಸೋರಿ ಹೋಯ್ತು, ಎಲ್ಲ ಪುಣ್ಯ ಕ್ಷೀಣ ಆಗತ್ತೆ. ಏನ್ ಮಾಡ್ಬೇಕು ನಾವು? ವೈರಂ ವಾ ಕತಿವಾರಮೇಶು ನ ಕೃತಂ ವಿಶ್ರಾಂತ ರತ್ನಂ ವಿಭೋ ತನ್ನಿತ್ಯಂ ಪಿತರಂ ಪತಿಂ ಚ ಜನನೀಂ ತ್ವಮೇವ ಸೇವಾಮಿ. ಅದರಿಂದ ಕೃಷ್ಣ ಅದಕ್ಕೆ ನಾ ಎಲ್ಲ ಬಿಟ್ಟು ಇನ್ನ ಹತ್ರ ಬಂದಿದ್ದೆ, ನೀನು ಅಲ್ಲ ನನ್ನ ಸೇವೆ ಮಾಡಿದ್ರೆ ತಂದೆ ತಾಯಿ ಸೇವೆ ಮಾಡಿದಂತಾಯ್ತಾ, ಅಲ್ಲೆಲ್ಲ ಮಾಡೋದು ನಿನ್ನ ಸೇವೆನೆ. ಅದಲ್ಲದೆ ನಿನ್ನ ಸೇವೆ ಮಾಡಿದ್ರೆ ತಂದೆ ತಾಯಿ, ತಂದೆ ಸೇವೆ, ತಾಯಿ ಸೇವೆ, ಗಂಡನ ಸೇವೆ, ಎಲ್ಲಾ ಸೇವೆ ಮಾಡಿದಂತಾಯ್ತು. ಯಾಕೆ? ನೀನು ಅವ್ರ ಒಂದು ಜನ್ಮದಲ್ಲಿ ತಂದೆ ತಾಯಿ ಆಗಿರಬಹುದು, ನೀನು ಎಲ್ಲಾ ಜನ್ಮಗಳಲ್ಲಿ ತಂದೆಯೂ ಹೌದು ತಾಯಿಯೂ ಹೌದು, ಎಲ್ಲವೂ ನೀನಾಗಿದ್ದಿ ಅಂತ ಹೇಳ್ತಾ ಇದ್ದ. ಮಾತೃತ್ವೇನ ಪಿತೃತ್ವೇನ ಬಂಧುತ್ವೇನ ಭಗವಂತನ ಎಲ್ಲಾ ರೀತಿಯಲ್ಲಿ ಆರಾಧನೆ ಮಾಡಬೇಕು. ಸಖಾ ನಮ್ಮ ಮಿತ್ರ ಅಂತ ಭಗವಂತನ ಪೂಜೆ ಮಾಡಬೇಕಂತ. ಭಗವಂತ ನಮ್ಮ ತಾಯಿ, ಯಾಕೆ? ಜಗತ್ತಿಗೆ ಸೃಷ್ಟಿಕರ್ತರಾದ್ರಿಂದ ಭಗವಂತ ತಾಯಿಯಾಗಿದ್ದಾನೆ, ಜಗತ್ತನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾನೆ ಅದರಿಂದ ತಂದೆಯಾಗಿದ್ದಾನೆ, ಜೊತೆಗಿದ್ದು ಪಾಲನೆ ಮಾಡ್ತಾನೆ, ಪತಿಯಾಗಿದ್ದಾನೆ. ಹಾಗೆ ಭಗವಂತ ಮಿತ್ರನಾಗಿದ್ದಾನೆ, ಆಪತ್ತಿನ ಸಂದರ್ಭದಲ್ಲಿ ತಿಳಿದುಕೊಂಡು ಮುಂದೆ ಬರುವ ಆಪತ್ತನ್ನು ಎದುರಿಸಿ ರಕ್ಷಣೆ ಮಾಡ್ತಾ ಇದ್ದಾರೆ, ಮಿತ್ರನಾಗಿದ್ದಾನೆ. ಎಲ್ಲವೂ ನೀನಾಗಿದ್ದಿ, ಆದ್ದರಿಂದ ನಿನ್ನ ಒಬ್ಬರ ಸೇವೆ ಮಾಡಿದರೆ ಎಲ್ಲಾ ಜನ್ಮಗಳಿಗೂ ಸಂಬಂಧಪಟ್ಟಂತಹ ತಂದೆ ತಾಯಿ ಪತಿ ಎಲ್ಲರ ಸೇವೆಯನ್ನು ಕೂಡ ಮಾಡಿದಂತಾಯ್ತು, ಆದ್ರಿಂದ ನಿನ್ನ ಸೇವೆ ಮಾಡ್ತೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಕೃಷ್ಣ ಆಯ್ತು ಅಂತ ಅವರ ಮಾತಿಗೆ ಮೆಚ್ಚಿ ಅವರೊಟ್ಟಿಗೆ ವಿಹರಿಸ್ತಾ ಇದ್ದಾನೆ, ಕೃಷ್ಣ ನರ್ತನ ಮಾಡ್ತಾ ಇದ್ದಾನೆ, ಕೃಷ್ಣನೊಟ್ಟಿಗೆ ಸೇರಿ ಗೋಪಿಕಾಸ್ತ್ರೀಯರು ನರ್ತನ ಮಾಡ್ತಾ ಇದ್ದಾರೆ. ಅವರಿಗೆ ಆವಾಗ ಕೃಷ್ಣ ಯಾವಾಗ ಅವರೊಟ್ಟಿಗೆ ವಿಹಾರ ಮಾಡಿ ಪ್ರಾರಂಭ ಮಾಡಿದ ಅಹಂಕಾರ ಬಂತವ್ರಿ. ಆಹಾ, ಕೃಷ್ಣ ನಮ್ಮ ರೂಪಕ್ಕೆ ಮರಳಾಗಿದ್ದಾನೆ ಅಂತ ಭಾವನೆ ಬಂತು. ಬಂದಾಕ್ಷಣ ಕೃಷ್ಣ ಅಂದ, ಹೌದಾ, ನನಗೆ ಲಕ್ಷ್ಮಿಯಿಂದ ಏನಾಗಬೇಕು, ನಿಮ್ಮ ರೂಪದಿಂದ ನಂಗೇನಾಗಬೇಕು ಅಂದ ಕೃಷ್ಣ. ತಕ್ಷಣದಲ್ಲಿ ಅದೃಶ್ಯನಾಗ್ತಾ ಇದ್ದಾನೆ ಭಗವಂತ, ಅದೃಶ್ಯನಾದ. ಅದೃಶ್ಯನಾದ ಕ್ಷಣದಲ್ಲಿ ಇವರು ಹುಡುಕ್ತಾ ಇದ್ದಾರೆ ಕೃಷ್ಣ ಎಲ್ಲಿ ಹೋದ. ಅಲ್ಲಿಯ ತನಕ ಅವ್ರಿಗೆ ಅಹಂಕಾರ ಬಂದಿತ್ತು, ಅಜ್ಞಾನ ಬಂದಿತ್ತು. ಯಾವಾಗ ಕೃಷ್ಣ ಅದೃಶ್ಯನಾದ್ನೋ ಆವಾಗ ಇವರಿಗೆ ಜ್ಞಾನೋದಯ ಆಗ್ತಾ ಇದೆ, ಹುಡುಕ್ತಾ ಇದ್ದಾರೆ ಕಾಡಿನಲ್ಲಿ ನಡುರಾತ್ರಿ. ಅವರು ಕೃಷ್ಣ ಇಲ್ಲದೇನೆ ಅವರು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಕೃಷ್ಣನನ್ನ. ತಾಪತ್ಯ ಪತ್ಯ ಭವನೇಶು ವಿರಕ್ತ ಚಿತ್ತಾಹ ಶ್ರೀಪುಂಡರೀಕ ನಯನೆ ಕ್ಷಣ ಕಾರ್ಯ ಸಕ್ತಾಹ ಆರಣ್ಯಕೇಶು ಮುನಿವರ್ಗ ಇವಾತಿ ಮುಗ್ಧಾಹ ಚೇರರೋಗಿ ಮೃಗ್ಯ ಬಹುಧಾ ತಮರಣ್ಯಕೇಶು. ಋಷಿಮುನಿಗಳು ಕಾಡಿನಲ್ಲೆಲ್ಲ ಎಲ್ಲೋ ಇದ್ದುಕೊಂಡು ಹಗಲು ರಾತ್ರಿ ಅಂತನ್ನದೇನೆ ಹೇಗೆ ಭಗವಂತನನ್ನು ಅವ್ರು ಹುಡುಕ್ತಾರೋ, ಭಗವಂತನ ಕಾಣಬೇಕು ಅಂತ ಹುಡುಕ್ತಾರೋ, ಎಲ್ಲ ಮನೆ ಮಠ ಮಕ್ಕಳು ತಂದೆ ತಾಯಿ ಎಲ್ಲ ಬಿಟ್ಟು ಬಂದಿರ್ತಾರೆ ಋಷಿಗಳು. ಹಾಗೆ ಇವರು ಕೂಡ ತಮ್ಮ ಮನೆ ಬಂಧು ಬಳಗ ಮಕ್ಕಳು ಎಲ್ಲವನ್ನೂ ಕೂಡ ಬಿಟ್ಟು ಬಂದವರು, ಕಾಡಿನಲ್ಲಿ ಹುಡುಕ್ತಾ ಇದ್ದಾರೆ ಭಗವಂತನ ಹುಡುಕ್ತಾ ಇದ್ದಾರೆ. ಋಷಿಗಳಂತೆ ಎಲ್ಲ ಕಡೆ ಭಗವಂತನ ಹುಡುಕ್ತಾ ಇದ್ದಾರೆ. ಸಮಮುದಿತ ವಿಮೋಹಾವಸ್ಥಯ ಕ್ವಾಪಿ ಮುಗ್ಧಾಹ ಸಮಮುದಿತ ವಿಮೋಹ ವಸ್ಥಯ ಕ್ವಾಪಿ ಶಾಂತಾಹ. ಇನ್ನ ಘನ ಚಿಂತಾ ವಸ್ಥಯ ಕ್ವಾಪಿ ಶಾಂತಾಹ. ಅವರಿಗೆ ಹೇಗಾಗಿದೆ ಅಂತಂದ್ರೆ ಒಬ್ಬರು ಒಂದೊಂದು ರೀತಿ ಇದ್ದಾರಂತೆ, ಒಬ್ಬೊಬ್ಬರು ಒಂದೊಂದು ರೀತಿ. ಒಬ್ಬಳು ಮೂರ್ಛಿತಳಾಗಿಬಿಟ್ಟಿದ್ದಾಳಂತೆ, ಭಗವಂತ ಕಾಣದೇನೆ ಅವನು ಇಲ್ಲಲ್ಲ ಮುಟ್ಟಿಗೆ ಅಂತ ಆ ದುಃಖದಲ್ಲಿ ಮೂರ್ಛಿತಳಾಗಿಬಿಟ್ಟಿದ್ದಾಳೆ. ಇನ್ನೊಬ್ಬಳಿಗೆ ಈ ಅರೆಹುಚ್ಚು ಅಂತಂತಾರೆ ನೋಡಿ, ಅವರು ಶಾಂತರಾಗಿರ್ತಾರೆ, ಏನು ಮಾತಾಡಿದ್ರಿಲ್ಲ, ಏನು ಬಡದಿರಿಲ್ಲ, ಕೇಳಿದಿರಿಲ್ಲ, ಯಾವುದೂ ಪ್ರತಿಕ್ರಿಯೆ ಇರೋದಿಲ್ಲ. ಹಾಗೆ ಕೆಲವರು ಅರೆಹುಚ್ಚು ಹಿಡಿದಿದೆ ಅಂತ, ಇನ್ನ ಕೆಲವರು ಅಲ್ಲಲ್ಲಿ ಅಳತಾ ಇದ್ದಾರಂತೆ. ಹೀಗೆ ಒಬ್ಬೊಬ್ಬರು ಒಂದು ರೀತಿ ಕೃಷ್ಣನನ್ನ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರೋಮ್ನಾಭರಷಣ ಕಾರಣಿ ಶ್ರವಣತಃ ಪಾಪೋಘ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿರುಗ್ಮಿಣೀಶ ವಿಜಯೇ ಸತ್ವಾದಿ ರಾಜೋದಿತೆ ಸಂಜಾತ ಸ್ವರ ಮಂಡಲೀಶು ಮಿಹಿತ ಸರ್ಗಶ್ಚ ಷಷ್ಠೋ ಮುದಾಂ. ಹೀಗೆ ರೋಮಾಂಚನಕಾರಿಯಾದ ಪಾಪಗಳನ್ನೆಲ್ಲ ಪರಿಹಾರ ಮಾಡುವಂತಹ ಭಗವಂತನ ದಿವ್ಯ ಮಂಗಳ ಚರಿತ್ರೆ, ಅದನ್ನ ಭಕ್ತಿಯಿಂದ ಕೇಳುವವರಿಗೆ ಎಲ್ಲ ಅಭಿಷ್ಟಗಳು ದೊರೆಯುತ್ತಾ ಇವೆ, ಅನೇಕ ಅರ್ಥಗಳು ಹೊಳಿತಾ ಇವೆ. ಅಂಥವರಿಗೆ ಅಂತಹ ಭಗವಂತನ ರುಗ್ಣೇಶನ ವಿಜಯ, ವಾದಿರಾಜರು ರಚಿಸಿರುವ ರುಗ್ಣೇಶನ ಭಗವಂತನ ವಿಜಯ ಆಗುವ ಕಾಲದಲ್ಲಿ ದೇವತೆಗಳು ಉತ್ಸವ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಆರು ಸರ್ಗಳು ಮುಕ್ತಾಯಗೊಂಡಿವೆ. ನಂತರದಲ್ಲಿ ಗೋಪಿಕಾ ಸ್ತ್ರೀಯರು ಭಗವಂತನ ಹೇಗೆ ಹುಡುಕಿದರು ಅನ್ನುವ ಕಥಾಭಾಗವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಗೋಮಂತೇಶ್ವರ ನಾಳೆ 5 ಗಂಟೆಗೆ ಸರಿ.
ತಪಸ್ವಿನಮದಾನಪರಾಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ತು ಮಂಗಲಾಃ ಶ್ರೀಮನ್ನ ಇನ್ನಂತೆ ವಿನಾಯವರ್ಪಣಂ ತಸ್ಮೈ ಸ್ವತ್ರ ಶಿವಶೈ ನಮೋ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪದೇ ಸ್ವರ್ತಿತಂ ರಕ್ಷಯಂ ಯಂತಿ ಗುಪ್ತಾನಯಂ ನಾಮಕಃ ಅಕ್ಷರೋ ಯೋಧರ ಸರ್ವ ದೈವಾಮೃತಃ ಕಕ್ಷಿಂ ಯಸ್ಯ ಶಿಷ್ಯಂ ಸದಾ ಜಾತಿಕಂ ಪ್ರಿಣಯಾನಿ.